హయగ్రీవం చిదానంద విగ్రహం సదనుగ్రహ దశగ్రీవచ్చుదం శాపాన్ మణిగ్రీవ విమోచన స్వనామగ్రహణాదేవాగ్రహ విగ్రహం బృందావనగతం వందే బ్రహ్మరుద్రేంద్రవందితం స్వాంతస్థానం విషయ్యాయ పూర్ణజ్ఞానసరణసే ఉత్తుంగవాక్తరంగాయ మధ్వదుగ్ధార్థయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనభీష్టం నిత్య నిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధరవ్రతాయ చ భజతాం కల్పవృక్షాయ నమతాం కామధేనవే. లీలాపరాజితానంత లీలాగోపాల పాలితాం విద్యాపయోనిధీన్ వందే బ్రహ్మ విద్యా గురున్ నమః. బ్రహ్మచర్య హరిప్రీతి సువిద్యా వాదశాలిన ఇష్టదాం కష్టకర్తృన్న విద్యామాన్యాన్ మునీన్ నమః. వాదిరాజపదద్వంద్వ వారిజా సప్తమానసాన్ విశ్వప్రియ గురూన్ వందే మందోహం దేవిశుద్ధయే. సత్యం సత్యం పునఃసత్యం విష్ణుతీర్థ ప్రసాదతః సర్వే కామా భవంత్యేవ శుభతో బింబసన్నిధౌ. చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞాన తిమిరచ్ఛేదం బుద్ధిసంపత్పదాయకం విజ్ఞాన విమురం శాంతం విజయాఖ్యగురుం భజే. ఆపాదమౌళి పర్యంతం గురుణామాకృతిం స్మరేత్ తేన విఘ్నాః ప్రణశ్యంతి సిద్ధ్యంతి జమనోరథాః. శ్రీగురుభ్యో నమః. హరి ఓం. మూరణే అధ్యాయదల్లి వాదిరాజ గురుగడ ಅದ್ಭುತವಾಗಿರತಕ್ಕಂಥ ಮಂತ್ರ, ಆ ಮಂತ್ರವನ್ನ ಕೊಡ್ತಾ ಇದ್ದಾರೆ. ದಾಸತ್ಯಯಂ ಮನೋರ್ದಿವ್ಯಂ ವಾದಿರಾಜ ಯತೀರಿತಂ. ದಾಸತ್ಯಯಂ ಮನೋರ್ದಿವ್ಯಂ ವಾದಿರಾಜ ಯತೀರಿತಂ. ವಾದಿರಾಜ ಯತಿಗಳು ವಿಶೇಷವಾಗಿ ತಿಳಿಸಿಕೊಟ್ಟಂಥ, ಅವರೇ ಅನುಗ್ರಹ ಮಾಡಿದ, ವಾದಿರಾಜ ಅನುಗ್ರಹದಿಂದ ತಿಳಿಸಿಕೊಡುವ ವೇದನಿಧಿಗಳು. ಅವರು ವಾದಿರಾಜರು ವೇದನಿಧಿಗಳಿಗೆ ತಿಳಿಸಿಕೊಟ್ಟರೆ ವೇದನಿಧಿಗಳು ವೃಂದಾವನಾಚಾರ್ಯರಿಗೆ ಆ ಮಂತ್ರವನ್ನು ಉಪದೇಶವನ್ನು ಕೊಟ್ಟದ್ದು. ಅಂದರೆ ವಿಶೇಷವಾದ ಜನ್ಮಾಂತರದಲ್ಲಿ ಅವರಿಗೆ ಆ ಮಂತ್ರದ ಸಿದ್ಧಿ ಆಗ್ತಾ ಇದೆ. ಮುಂದೆ ಹೇಳ್ತಾ ಇದ್ದಾರೆ, ಸೋಹಂ ಮಹಾನುಭಾವೋತ್ರ ನಗ್ರಹೋಥ ಬಲಿಗ್ರಹ ಯತ್ಗುಣೋಚ್ಚಾರಣಾದೇವ ಪಾಪಸಂಘಾತ ಪಂಜರಂ ಜಹಾತಿಮತ್ಯ ಸತತಂ ಸಪಾಪೀತು ಕಥಂ ಭವೇತ್ ಅನ್ನ ತಮ್ಮ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಈ ಮಂತ್ರ ಪ್ರತಿಪಾದ್ಯನಾಗಿರತಕ್ಕಂಥ ವಾದಿರಾಜಗುರು, ವಾದಿರಾಜಗುರುಭ್ಯೋ ನಮಃ ಅಂತ ಏನು ಮಂತ್ರ ಇದೆ, ಆ ಮಂತ್ರದಿಂದ ಪ್ರತಿಪಾದ್ಯರಾದ ವಾದಿರಾಜರು, ಒಂದು ವಾದಿರಾಜರ ಒಳಗಿರತಕ್ಕಂಥ ಹಯಗ್ರೀವ ದೇವರು, ನಂತರ ವಾದಿರಾಜರು ಆ ವಿಶೇಷವಾಗಿರತಕ್ಕಂಥ ಮಂತ್ರ ಪ್ರತಿಪಾದ್ಯರಾಗಿದ್ದರೆ, ಆ ಮಂತ್ರ ಪ್ರತಿಪಾದ್ಯರಾಗಿರುವಂಥವರನ್ನ ಕೆಲವರು ತಿಳ್ಕೊಂಡ್ರಂತೆ. ಇವರಿಗೆ ಮರಣ ಆದ ಮೇಲೆ ಸದ್ಗತಿಯಾಗಲಿಲ್ಲ, ಅದಕ್ಕೆ ಇವರು ವೃಂದಾವನದಲ್ಲಿದ್ದಿರುತ್ತಾ ಇರುತ್ತಾರೆ ಅಂತ ಕೆಲವರು ತಿಳಿದರಂತೆ. ಅದು ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ, ನ ಗ್ರಹ ನ ಪಿಶಾಚಿ, ಇಲ್ಲ ನನ್ನ ಪಿಶಾಚಿ ಅಂತ ಹೇಳ್ತಿರಲ್ಲೋ ಅಂತ ಕೇಳ್ತಾ ಇದ್ದಾರೆ ವಾದಿರಾಜರು. ಅಂದ್ರೆ ಇಲ್ಲಿ ನೋಡಿ, ಅವರನ್ನ ರುಜುಗಳು ಅಂತ ಒಪ್ಪದೇ ಇರಬಹುದು, ಆದರೆ ರುಜುಗಳನ್ನು ಒಪ್ಪದಿರುವವರಾಗಲಿ ಒಪ್ಪಿದವರಾಗಲಿ ಯಾರೂ ಕೂಡ ಅವರನ್ನ ಅಪರೋಕ್ಷ ಜ್ಞಾನಿಗಳು ದೊಡ್ಡವರು ಅಂತಲೇ ಮಾಡ್ತಾ ಇದ್ದಾರೆ. ಅಂದರೆ ಯಾರಾದರೆ ಇವರಲ್ಲದೆ ಇನ್ನೊಂದು ಯಾರೋ ಇದ್ದಾರೆ ಅಂತ ಅರ್ಥ. ಯಾರದು ಅಂದ್ರೆ ವಾದಿರಾಜರು ನೋಡಿದ ಕೂಡಲೇ ಅಲ್ಲಿ ವೃಂದಾವನದಲ್ಲಿ ಮಾಮೂಲಾಗಿ ಹೋದವರು ಯಾರೂ ನಮ್ಮ ಎದುರಿ ಬರಲ್ಲ, ಮಾತಾಡಲ್ಲ, ಏನೂ ಆಗಲ್ಲ. ನಮಗೆ ಲೋಕದಲ್ಲಿ ಅನುಭವ ಯಾರದ್ದು ಅಂದ್ರೆ ಪಿಶಾಚಿಗಳದ್ದೆ. ಅಂದ್ರೆ ಇಲ್ಲಿ ವೃಂದಾವನದಲ್ಲಿ ತಿರುಗಾಡುತ್ತಾ ಇದ್ದಾರೆ ಅಂದ್ರೆ ಇವರು ಏನೋ ಬೇರೆ ಆಗಿರ್ಬೇಕು ಅಂತ ಅಂದುಕೊಳ್ಳುವರೇ ಆಗಿದ್ದಾರಲ್ಲ ಅವರ ಕುರಿತು ಹೇಳ್ತಾ ಇದ್ದಾರೆ. ಸೋಹಂ ಮಹಾನುಭಾವೋತ್ರ ನ ಗ್ರಹೋಥ ಪರಿಗ್ರಹ, ನಾನು ಗ್ರಹವಲ್ಲವಯ್ಯ, ಪಿಶಾಚಿ ಅಲ್ಲ. ಅಂದ್ರೆ ಹುಡುಗರಿಗೆ ಅಜ್ಞಾನಿಗಳಿಗೆ ಬೇರೆಯವರು ಯಾರಿದ್ದಾರೋ ಅವರ ಪ್ರಭಾವಕ್ಕೆ ಒಳಗಾದವರಿಗೆ ಹೇಳುವಂತಹ ಮಾತದು. ಅಲ್ಲ ಇದೇನಿದು, ರುಜುಗಣಸ್ಥರಾದ ಮಹಾನುಭಾವರಾದ ವಾದಿರಾಜರು ಈ ತರ ಹೇಳಿಕೋಬೇಕಾ ತಮ್ಮ ಕುರಿತು ಅಂದ್ರೆ? ಹೌದು, ಯಾಕೆ ಅಂದ್ರೆ ಅವರು ದೊಡ್ಡವರಾಗಿದ್ರೆ ಮಾತ್ರ ಏನು, ನಮ್ ದೊಡ್ಡತನ ಹಾಗೆ ಕೂತಿದೆಯಲ್ವಾ. ಯಾರ್ಯಾರಾದ್ರೆ ಸಜ್ಜನರಾಗಿದ್ದಾರೋ, ಬೇರೆ ಬೇರೆಯವರಿಂದ ಪ್ರಭಾವಿತರಾದ ಮನಸ್ಸಿದೆಯೋ, ಅಂಥವರ ಮನಸ್ಸನ್ನು ಸರಿ ಮಾಡಲಿಕ್ಕೆ ವಾದಿರಾಜರು ಹೇಳೋದ್ರಲ್ಲಿ ತಪ್ಪೇನಿದೆ. ಆದ ಕಾರಣ ಮಧ್ವಾಚಾರ್ಯರು ಹೇಳಿಕೊಂಡ್ರು, ನಾನು ವಾಯುದೇವರ ಅವತಾರವೇ. ಹಾಗೆ ಹೇಳ್ಕೋಬಹುದಾ ರುಜುಗುಣಸ್ತರು, ಅಯ್ಯೋ ನಾನು ವಾಯು ನಾನು ವಾಯು ಅಂತ ಯಾಕೆ ಹೇಳ್ಕೋಬೇಕು ಅಂದ್ರೆ, ಅಜ್ಞರಾದವರಿಗೆ ಹೇಳ್ತಾ ಇದ್ದಾರೆ, ಆತ್ಮಸ್ತೋತ್ರಂ ನ ಕರ್ತವ್ಯಂ ಅಹಂಕಾರೇಣ ಧೀಮತ ಅಜ್ಞಾನಾಂ ಬೋಧನಾರ್ಥಾಯ ಕರ್ತವ್ಯಂ ನಾಥ ಸಂಶಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಜ್ಞಾನಿಗಳಾದವರು ಯಾರೂ ಕೂಡ ತಮ್ಮ ಸ್ತೋತ್ರವನ್ನು ತಾವು ಮಾಡಿಕೊಳ್ಳೋದಿಲ್ಲ, ಯಾಕೆ ಅದು ಮಹಾಪುಣ್ಯ ಹಾನಿಕರ, ಆತ್ಮಹತ್ಯಾ ಸಮಾನ. ಭಗವಂತನಲ್ಲಿರುವಂತಹ ಸ್ವಾತಂತ್ರ್ಯವನ್ನ ತಮ್ಮಲ್ಲಿ ಆಪಾದನೆ ಮಾಡಿಕೊಳ್ಳುವುದು ತಪ್ಪಾಗುತ್ತೆ, ಮಹಾದೋಷಕರ. ಆದ್ದರಿಂದ ಅಂತಹ ಕೆಲಸ ಜ್ಞಾನಿಗಳಾದವರು ಯಾರೂ ಮಾಡಲ್ಲಯ್ಯ. ಆದರೆ ಮತ್ತೆ ತಮ್ಮ ಪರಿಚಯ ಅಜ್ಞ ಜನರಿಗೆ ಕೊಡುವುದು, ಅಂದರೆ ತಮ್ಮ ಮಹಿಮಾ ತೋರಿ, ಭಗವಂತ ತಮ್ಮೊಳಗಿರುವ ಮಹಿಮೆಯನ್ನು ಏನು ತೋರಿದ್ದಾನೆ, ಆ ಮಹಿಮೆಯನ್ನು ಅಜ್ಞಾನಿಗಳಿಗೆ ತೋರಿದರೆ ಅವರು ತಮ್ಮೊಳಗೆ ಭಗವಂತನ ಉಪಾಸನೆ ಮಾಡಲಿಕ್ಕಾಗುತ್ತೆ. ಆ ರೀತಿಯಲ್ಲಿ ತಮ್ಮ ಮಹಿಮೆಯನ್ನು ತೋರುವುದು ಅಜ್ಞಾನಿಗಳಿಗೆ, ದೊಡ್ಡವರಿಗೇನಾಗುತ್ತೆ, ಭಗವಂತನ ಪೂಜಾ ಅಂತರೇನೇ ಆಗುತ್ತೆ. ಆದ್ದರಿಂದ ತಾವು ತಿಳಿಸಿಕೊಡ್ತಾ ಇದ್ದಾರೆ. ಅಥ ಬಲಿಗ್ರಹ, ನನ್ನ ಬಲಿಗ್ರಹ ಅಂತ ಹೇಳುತ್ತಾ ಇದ್ದಾರೆ. ಏನು ಬಲಿಗ್ರಹ ಅಂದೇನು ಅಂದ್ರೆ, ಸರ್ವೇಸ್ಮೈ ದೇವಾ ಬಲಿಮಾವಹಂತಿ, ಅಂದರೆ ಎಲ್ಲಾ ದೇವತೆಗಳು ಯಾವ ಭಗವಂತನಿಗೆ ವಿಶೇಷವಾಗಿರತಕ್ಕಂಥ ಪೂಜಾ, ಬಲಿ ಅಂದ್ರೆ ಪೂಜಾ ಸೇವಾ ಇತ್ಯಾದಿಗಳು, ಅದನ್ನು ಭಗವಂತನಿಗೆ ಮಾಡುತ್ತಾ ಇದ್ದಾರೆ. ಅಂದರೆ ವಾದಿರಾದ ದುರ್ಬಳಂತನಿಯನ್ನು ಭಗವಂತನಿಗೆ ಮಾಡುತ್ತಾ ಇದ್ದಾರೆ. ಅದರಿಂದ ಬಲಿಯನ್ನ ಗ್ರಹಣ ಮಾಡುವವರು, ಅದರಿಂದ ಬಲಿಗ್ರಹ ಅಂತ ಹೇಳುತ್ತಾ ಇದ್ದಾರೆ. ಬಲಿ ಅಂದ್ರೆ ಯಾರು ಹೊರಗೆ ಬಲಿ ಹಾಕ್ತಾರಲ್ಲ, ಆ ಬಲಿಯಲ್ಲ, ದೇವತೆಗಳು ಕೊಡತಕ್ಕಂಥ ಅಪರೂಪವಾಗಿರತಕ್ಕಂಥ ಪೂಜಾ. ನಂತರ ಹೇಳ್ತಾ ಇದ್ದಾರೆ, ಯದ್ಗುಣೋಚ್ಚಾರಣ ದೇವ ಪಾಪ ಸಂಘಾತ ಪಂಜರಂ ಜಹಾತಿ ಮರ್ತ್ಯ ಸತತಂ ಸಪಾಪೀತ ಕಥಂ ಭವೇತ್. ಯಾರ ಮಂತ್ರ ಇಲ್ಲಿ ಯದ್ಗುಣೋಚ್ಚಾರಣ ದೇವ, ಯದ್ಗುಣ, ಗುಣ ಅಂದ್ರೆ ಏನು ಅಂದ್ರೆ ಹೇಳ್ತಾರೆ, ಯದ್ಗುಣಸ್ಯ ಯನ್ ಮಂತ್ರಸ್ಯ, ಯಾರ ಮಂತ್ರವನ್ನ ವಿಶೇಷವಾಗಿ ಉಚ್ಚಾರಣ ಮಾಡೋದರಿಂದಲೇನೆ, ಅಥವಾ ಯದ್ಗುಣಾನ ಅಂದರೆ ರುಜು ಮಮ ರುಜುಸ್ತತ್ವ ಸರ್ವಜ್ಞತ್ವ ಅವ್ಯವಿಚಲಿತ ಹರಿಭಕ್ತಿಮತ್ವ ರುದ್ರಾದ್ಯುತ್ತಮತ್ವಾದೀನಾಂಬ ಉಚ್ಚಾರಣೇನ, ಅಂದರೆ ವಾದಿರಾಜರ ಗುಣಗಳು ಏನೇನು, ರುಜುಗಳಲ್ಲಿ ವಾಯುದೇವರ ನಂತರ ಬರತಕ್ಕಂಥವರು, ನಂತರ ಸರ್ವಜ್ಞರು, ಇವರಲ್ಲಿ ಹರಿಭಕ್ತಿ ಅಚ್ಚಳಿಯದೇ ಇದೆ ಎಂದು, ಇವರ ಹರಿಭಕ್ತಿ ತೊಂದರೆ ಆಗ್ತಾ ಇಲ್ಲ ಅಂದರೆ ಮಿಕ್ಕವರಂತೆ ಹರಿಭಕ್ತಿ ಹೆಚ್ಚು ಕಮ್ಮಿ ಇವರಿಗಿಲ್ಲ, ಸದಾ ಏಕಪ್ರಕಾರ ಉನ್ನತ ಮಟ್ಟದಲ್ಲೇ ಇದೆ. ಇನ್ನ ರುದ್ರಾದಿ ದೇವತೆಗಳಿಗಿಂತ ಉತ್ತಮರು ಎಂಬ ಒಂದೊಂದು ವಾದಿರಾಜರ ಗುಣವನ್ನ ಉಚ್ಚಾರಣೆ ಮಾಡಿದರೆ ಸಾಕಂತೆ, ಅವಾಗ ಮನುಷ್ಯ ಪಾಪ ಸಂಘಾತ ಪಂಜರಂ ಅಂದರೆ ಸ್ವಕೃತ ಪಾಪ ಪಂಜರಂ ತಿಳಿದು, ತನ್ನದೇ ಆಗಿರತಕ್ಕಂಥ ಪಾಪ ಪಂಜರ ಅಂದ್ರೆ ಯಾವುದು ಅಂದ್ರೆ ಪಾಪದಿಂದ ತಯಾರಾದ ಗೂಡು, ಲಿಂಗ ದೇಹ, ಅದರಿಂದ ಬಂದ ಅನಿರುದ್ಧ ದೇಹ, ಅದರಿಂದ ಸ್ಥೂಲ ದೇಹ, ಇವೆಲ್ಲವನ್ನು ಕೂಡ ನಾಶ ಮಾಡಿಸಿಕೊಳ್ತಾನೆ. ಅಂದ್ರೆ ಅವನ ಇಡೀ ಸಂಸಾರವೇ ಹಾಳಾಗಿ ಬಿಡುತ್ತೋ, ಸಂಸಾರ ಹಾಳಾಗೋದು ಅಂದ್ರೆ ಹೆಂಡತಿ ಮಕ್ಕಳು ಹಾಳಾಗೋದು ಅಂತ ತಾತ್ಪರ್ಯ ಅಲ್ಲ, ಅಂದ್ರೆ ಅವನ ಅಜ್ಞಾನದ ಪರಂಪರ, ಪಾಪದ ಪರಂಪರ ಎಲ್ಲ ಹಾಳಾಗಿ ಬಿಡುತ್ತೋ. ಜಹಾತು ಮರ್ತ ಸತತಂ, ಯಾರ ಸ್ಮರಣೆ ಮಾಡಿದರೆ ಸಾಕು ಮನುಷ್ಯನಿಗೆ ತನ್ನ ಸಂಸಾರದ ಕಾಟವೇ ತಪ್ಪಿ ಹೋಗುತ್ತೋ, ಅಂಥವರು ಮಹಾನುಭಾವರಲ್ಲದೆ ಇನ್ನೇನು. ಯತ್ಪಾದ ಸ್ಮರಣಾನ್ ನಿತ್ಯಂ ನರಾಹ ಸುಕೃತಿನ ಸದಾ ಸೋಹಂ ಪುಣ್ಯತಮ ಶುದ್ಧ ಸತತಂ ನಾಥ ಸಂಶಯ. ಇನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಎರಡು ರೀತಿ ನಾವು ಅನುಸಂಧಾನ ಮಾಡಬೇಕು ವಾದಿರಾಜರನ್ನ. ಏನಂತ, ನಮಗೆ ಪಾಪ ನಾಶ ಆಗಬೇಕು, ಒಂದು ಪುಣ್ಯ ವೃದ್ಧಿ ಆಗಬೇಕು, ಎರಡು ರೀತಿಯಲ್ಲಿ ನಮಗೆ ಒಳ್ಳೆದಾಗಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಪಾಪ ನಾಶ ಆಗಬೇಕಾ, ಅದಕ್ಕೆ ಹೇಳ್ತಾ ಇದ್ದಾರೆ ಯದ್ಗುಣೋಚ್ಚಾರಣ ದೇವ, ಯಾರ ಕುರಿತು ವಿಶೇಷವಾಗಿ ಒಂದು ಉಚ್ಚಾರಣೆ, ಮಂತ್ರ ಉಚ್ಚಾರಣೆ, ಅವರ ಗುಣಗಳ ಚಿಂತನೆ ಮಾಡಿದ್ದರಿಂದಲೇನೆ ಎಲ್ಲಾ ಪಾಪದ ಸಮೂಹವನ್ನು ಮನುಷ್ಯ ಕಳ್ಕೊಂಡು ಬಿಡುತ್ತಾನೋ, ಅಂಥ ವಾದಿರಾಜರಿಗೆ ನಮೋ ನಮಃ ಅಂದರೆ ಪಾಪವೆಲ್ಲ ಕತ್ತರಿಸಿ ಹೋಗ್ತಾ ಬರುತ್ತೆ. ಇನ್ನ ಪುಣ್ಯ ವೃದ್ಧಿ ಆಗಬೇಕಲ್ಲ, ಅದಕ್ಕೆ ಹೇಳುತ್ತಾ ಇದ್ದಾರೆ. ಯತ್ಪಾದ ಸ್ಮರಣಾನ್ನಿತ್ಯಂ ನರಾಹ ಸುಕೃತನ ಸದಾ. ಯಾರ ಪಾದವನ್ನು ಸ್ಮರಣೆ ಮಾಡಿದರೆ ಮನುಷ್ಯರು ಸದಾ ಯಾವಾಗಲೂ ಕೂಡ ಸುಕೃತಿನ. ತುಂಬಾ ಅರ್ಥ ಕೊಟ್ಟಿದೆ ಅಂದ್ರೆ ಒಳ್ಳೆ ಪುಣ್ಯವಂತರಾಗ್ತಾರೆ. ಇಲ್ಲಿ ಕೃತಿ ಅಂದ್ರೆ ಯಾರು, ಸುಕೃತಿ ಅಂದ್ರೆ ಯಾರು ಅಂತ ಹೇಳ್ತಾ ಇದ್ದಾರೆ. ಕೃತಿ ಅಂದ್ರೆ ತಾನು ಮಾಡಬೇಕಾದ ಕರ್ಮಗಳನ್ನ ಮಾಡುವಂಥವ ಮಾಡಿದವ ಕೃತಿ. ಸುಕೃತಿ ಅಂತ ಹೇಳಿದರೆ ಏನೇನು ವಿಶೇಷವಾದ ಭಗವಂತನ ತತ್ವಜ್ಞಾನ ಇದೆ ಆ ತತ್ವಜ್ಞಾನ ಪೂರ್ಣವಾಗಿ ಇದ್ದುಕೊಂಡು ಕರ್ಮಗಳನ್ನ ಪೂರ್ಣವಾಗಿ ಮಾಡಿದವ. ತಾನು ಏನೇನು ಕರ್ಮಗಳು ಮಾಡಬೇಕೋ ಅವೆಲ್ಲ ಕರ್ಮಗಳು ಮಾಡಿದರೆ ಜ್ಞಾನಪೂರ್ವಕ ಕರ್ಮಾನುಷ್ಠಾನ ಚೂರು ಚಾಚು ತಪ್ಪದೆ ಮಾಡಿದರೆ ಆ ಪುಣ್ಯ ಯಾರಿಗೆ ಬರುತ್ತೆ? ಸುಕೃತಿಗಳಿಗೆ ಬರುತ್ತೆ. ಸುಕೃತಿ ಅಂದ್ರೆ ಪೂರ್ಣವಾದ ತನ್ನ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟು ಹರಿಭಕ್ತಿ, ಹರಿಯ ಜ್ಞಾನ, ಕರ್ಮದಲ್ಲಿ ಬೇಕಾದ ಅನುಸಂಧಾನ, ತನ್ನೊಳಗೆ ಭಗವಂತ ಬಿಂಬಕ್ರಿಯಾ ಏನ್ ನಡೀತಾ ಇದೆ, ಭಗವಂತ ಭಗವಂತನ ಮೂರ್ತಿಯದ್ದು ಅಂತಹ ಚಿಂತನೆಗಳ ಪೂರ್ವಕ ಕರ್ಮಾನುಷ್ಠಾನ ಚಾಚು ತಪ್ಪದೆ ಮಾಡಿದಾಗ ಏನು ಪುಣ್ಯ ಪಡಲಿಕ್ಕೆ ಯೋಗ್ಯತೆ ಇರುತ್ತೋ ಎಲ್ಲ ಎಲ್ಲ ಕಾರ್ಯವನ್ನು ಮಾಡಿರ್ತಾನೆ ಅವನನ್ನ ಸುಕೃತಿ ಅಂತ ಕರೀತಾರೆ. ಹೇಳುತ್ತಾರೆ ಇಡೀ ದಿನ ಅಥವಾ ವರ್ಷ ಅಥವಾ ಜನ್ಮ ಏನು ವೇದೋಕ್ತ ಕರ್ಮಾನುಷ್ಠಾನ ನಾವು ಮಾಡಲೇಬೇಕು ಅವೆಲ್ಲ ಮಾಡಿದರೆ ಆ ಮಾಡುವ ಕಾಲಕ್ಕೆ ಏನೆಲ್ಲ ಜ್ಞಾನ ಇರಬೇಕೋ ಆ ಜ್ಞಾನ ಇದ್ದರೆ ಜ್ಞಾನಪೂರ್ವಕ 100 ವರ್ಷಗಳ ಕಾಲ ಪೂರ್ಣ ಕರ್ಮಾನುಷ್ಠಾನ ವೇದೋಕ್ತ ಕರ್ಮಾನುಷ್ಠಾನ ಮಾಡಿದರೆ ಎಂಥ ಫಲ ಬರಬೇಕೋ ಅಂಥ ಫಲ ಒಬ್ಬರ ಪಾದವನ್ನು ಸ್ಮರಣೆ ಮಾಡಿದರೆ ವ್ಯಕ್ತಿಗೆ ಸಿಗುತ್ತೋ ಸುಕೃತಿ ಎಂಬುದಕ್ಕೆ ಅರ್ಥ ಇಷ್ಟಿದೆ. ಯತ್ಪಾದ ಸ್ಮರಣಾತ್ ನಿತ್ಯಂ ನರಾಹ ಸುಕೃತಿನ ಸದಾ. ಆಯಾ ದಿನದಲ್ಲಿ ಈ ದಿನ ವಾಜರಾಜರ ಸ್ಮರಣೆ ಬಂತ, ಇಡೀ 100 ವರ್ಷದ ಕರ್ಮಾನುಷ್ಠಾನ ಪೂರ್ಣ ಆಯಿತು. ಅಲ್ಲ ಹಾಗಾಗುತ್ತಾ ಅಂತ ಹೇಳ್ತಾರೆ. ಕೊನೆಯಲ್ಲಿ ನಾವು ಕರ್ಮಾನುಷ್ಠಾನ ಮಾಡ್ತೀವ, ಮಾಡಿದ ಮೇಲೆ ಕೊನೆಯಲ್ಲಿ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದರೆ ಆ 3 ನಾಮಸ್ಮರಣೆ ಮಾಡಿದರೆ ನಾವು ಮಾಡಿದ ಕರ್ಮಾನುಷ್ಠಾನದಲ್ಲಿ ಜ್ಞಾನಲೋಪ ಕರ್ಮಲೋಪ ಇದ್ದರೆ ಅದು ಪೂರ್ಣ ಆಗಿಬಿಡುತ್ತೆ. ಅಂದ್ರೆ ಪೂರ್ಣ ಜ್ಞಾನದಿಂದ, ಅಂದ್ರೆ ನಮಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಜ್ಞಾನದಿಂದ, ಎಷ್ಟು ಕರ್ಮಾನುಷ್ಠಾನ ಮಾಡಬೇಕೋ ಅಷ್ಟೆಲ್ಲಾ ಕರ್ಮಾನುಷ್ಠಾನ, ಏನೆಲ್ಲಾ ಕಷ್ಟಗಳು ಬಂದರೂ ಪೂರ್ಣವಾಗಿ ಮಾಡಿದರೆ ಎಷ್ಟು ಫಲ ಬರಬೇಕೋ ಅಷ್ಟು ಫಲ ಆ 3 ನಾಮಸ್ಮರಣೆ ಮಾಡಿದ್ರಿಂದ ಪೂರ್ಣ ಆಗಿಬಿಡುತ್ತೆ. ಮತ್ತೆ ಅದೇ ನಾಮ ವಾಜರಾಜರ ಒಳಗಿರತಕ್ಕಂತಹ ಭಗವಂತನದ್ದೇ ನಾವು ಮಾಡುತ್ತಾ ಇರೋದು. ಆದ್ದರಿಂದ ವಾಜರಾಜರು ವಿಶೇಷವಾಗಿ ತಮ್ಮ ಒಳಗಿರತಕ್ಕಂಥ ಯತ್ಪಾದ ಸ್ಮರಣಾನ್ನಿತ್ಯಂ ವಾಜರಾಜರ ಪಾದ, ಅವರ ಅಂತರ್ಯಾಮಿಯಾದ ಹಯಗ್ರೀವದೇವರ ಪಾದವನ್ನು ಸ್ಮರಣೆ ಯಾರು ಮಾಡುತ್ತಾರೆ ಅವರಿಗೆ ಅವರು ಈ ಜನ್ಮದಲ್ಲಿ ಮಾಡಬೇಕಾಗಿರತಕ್ಕಂಥ ಪೂರ್ಣ ಕರ್ಮಾನುಷ್ಠಾನ ಜ್ಞಾನಯುಕ್ತವಾಗಿ ಮಾಡಿದರೆ ಎಷ್ಟು ಫಲ ಬರಬೇಕು ಅಷ್ಟು ಫಲ ಬಂದ್ಬಿಡುತ್ತೆ. ಅಷ್ಟೇ ಅಲ್ಲ, ಇನ್ನೂ ವಿಶೇಷವಾಗಿರತಕ್ಕಂಥ ಫಲಗಳು ಸಿಗುತ್ತೆ. ಆದ್ದರಿಂದ ನಿತ್ಯವೂ ಕೂಡ ವಾಜರಾಜರ ಅಂತರ್ಯಾಮಿ ಭಗವಂತನ ಪದಾರವಿಂದವನ್ನ ಸತತ ಚಿಂತನೆ ಮಾಡಲೇಬೇಕೆಂಬ ವಿಷಯವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅಂಥ ಸೋಹಂ ಪುಣ್ಯತಮ ಶುದ್ಧ ಸತತಂ ನಾತ್ರ ಸಂಶಯ, ಅಂಥ ಯಾರ ಪಾದವನ್ನ ಸ್ಮರಣೆ ಮಾಡಿದರೆ ಜನರಿಗೆ ಮಾಡಬೇಕಾದ ಕರ್ಮ ಪುಣ್ಯವೆಲ್ಲವೂ ಬಂದು ಬಿಡುತ್ತೋ ಅಂಥ ಪುಣ್ಯತಮ. ಅಂದ್ರೆ ವಾದಿರಾಜರ ಪಾದಾರವಿಂದವನ್ನು ಸ್ಮರಣೆ ಮಾಡಿದವರಿಗೆ ಪುಣ್ಯ ಆ ಥರ ಬಂದರೆ ಇನ್ನು ವಾದಿರಾಜರ ಪುಣ್ಯ ಹೇಗಿರಬೇಕು? ಪುಣ್ಯತಮ, ಪುಣ್ಯ ಪುಣ್ಯತರ ಪುಣ್ಯತಮ, ಪುಣ್ಯಕರವಾದಂಥವರಲ್ಲಿ ಅಂದ್ರೆ ಯಾರನ್ನು ಸ್ಮರಣೆ ಮಾಡಿದರೆ ಪುಣ್ಯ ಬರುತ್ತೋ ಅವರು ಪುಣ್ಯವಂತರು, ಯಾರ ಸ್ಮರಣೆ ಮಾಡಿದರೆ ಜಾಸ್ತಿ ವಿಶೇಷವಾದ ಅಧಿಕ ಸ್ಥಾನದಲ್ಲಿ ಇರ್ತಾರೋ ಅವರು ಪುಣ್ಯತರರು, ಅವರಿಗಿಂತ ಹೆಚ್ಚು ಪುಣ್ಯತಮರು. ಹೌದು, ರುಜುಗಣಸ್ಥರು ಪುಣ್ಯತಮರು, ಪುಣ್ಯತರರು ಗರುಡಶೇಷ ರುದ್ರಾದಿಗಳು, ಪುಣ್ಯರು ದೇವತೆಗಳು. ಹೌದಾ? ದೇವ ಋಷಿ ಪಿತೃಗಳು ಅವರೆಲ್ಲರೂ ಕೂಡ ಮನುಷ್ಯೋತ್ತಮರವರಿಗೆ ಎಲ್ಲರೂ ಪುಣ್ಯರೇ. ಅವರಿಗಿಂತ ಜಾಸ್ತಿ ಯಾರು ಅಂತ ಹೇಳಿದರೆ ಪುಣ್ಯತರರು ಅಂದ್ರೆ ಗರುಡಶೇಷ ರುದ್ರಾದಿಗಳು, ಅವರಿಗಿಂತ ಜಾಸ್ತಿ ಯಾರು ಪುಣ್ಯತಮರು ಅಂದ್ರೆ ರುಜುಗಣಸ್ಥರು. ಅದನ್ನೇ ಹೇಳ್ತಾ ಇದ್ದಾರೆ ಸೋಹಂ ಪುಣ್ಯತಮಃ. ಯಾಕೆ ಇಷ್ಟು ಪುಣ್ಯ ಇವರಲ್ಲಿ? ಅಂದ್ರೆ ಶುದ್ಧ, ಯಾವ ರೀತಿಯಾಗಿರತಕ್ಕಂಥ ದೋಷವೂ ಇವರಲ್ಲಿಲ್ಲ, ಶುದ್ಧರಾಗಿದ್ದಾರೆ. ಸತತಂ ನಾತ್ರ ಸಂಶಯ, ನಾನು ಸದಾ ಕಾಲದಲ್ಲಿ ಶುದ್ಧನಾಗಿದ್ದೇನೆ. ಈ ಚಿಂತನೆಯನ್ನು ನೀವು ಮಾಡಿ ಅದರಿಂದ ಏನಾಗುತ್ತೆ ಅಂದರೆ, ನಿಮಗೆ ಒಳ್ಳೆ ಜ್ಞಾನದಿಂದ ಕೂಡಿದ ಕರ್ಮಾನುಷ್ಠಾನ ಮಾಡಿದೆ ಬರಬೇಕಾದ ಪುಣ್ಯದ ಜೊತೆಗೆ ಮಾನಸಿಕ ಶುದ್ಧಿ ಪೂರ್ಣವಾಗಿ ಬರುತ್ತೆ. ಮಾನಸಿಕ ಶುದ್ಧಿ, ಶಾರೀರಿಕ ಶುದ್ಧಿ ನಿಮಗೆ ಚೆನ್ನಾಗಿ ಆಗ್ತಾ ಬರುತ್ತೆ. ವಾದಿರಾಜರನ್ನ ಶುದ್ಧರು ಅಂತ ಚಿಂತನೆ ಮಾಡಿದರೆ, ಸೋಹಂ ಪುಣ್ಯತಮಃ ಶುದ್ಧ. ಹೌದು, ಇವಾಗ ಅವರು ಪುಣ್ಯತಮರೇ, ಇವಾಗ ಅವರು ಶುದ್ಧರೇ, ನಾಳೆ ಹೋಗಿಬಿಟ್ರೆ, ನಾಳೆ ನಮ್ಮಂತೆ ಆದರೆ? ಸತತಂ ಎಂದು ಕೂಡ ವಾದಿರಾಜ ಗುರು ಸಾರ್ವಭೌಮರು ತಮ್ಮ ಶುದ್ಧಿಯನ್ನ ಕಳ್ಕೊಳ್ಳೋದಿಲ್ಲ. ಅಲ್ಲ, ಎಲ್ಲ ದೇವತೆಗಳು ಅಷ್ಟೇ ಅಲ್ವಾ? ಎಲ್ಲಾ ದೇವತೆಗಳು ಕೂಡ ಶುದ್ಧರೇ, ಎಲ್ಲಾ ದೇವತೆಗಳು ಕೂಡ ಪುಣ್ಯಕರವೇ ಅಂದ್ರೆ ಇಲ್ಲ. ಅವರವರ ಪಾರಬ್ಧ ಕರ್ಮಾನುಷ್ಠಾನ, ಪಾರಬ್ಧ ಕರ್ಮ ಅವರ ಬೆನ್ನತ್ತಿದಾಗ ಎಲ್ಲರೂ ಕೂಡ ಅವರವರ ಕರ್ಮವನ್ನು ಕಳ್ಕೋಬೇಕಾದವರೇ. ಆ ಪಾರಬ್ಧ ಕರ್ಮ ಕಳ್ಕೊಳ್ಳಿಕ್ಕೆ ಅವರ ದೇವತೆಗಳು ಬಂದಾಗ ಅವರು ಪುಣ್ಯತಮರು ಅಂತ ಕರೆಸಿಕೊಂಡಿರಲ್ಲ. ಯಾಕೆ? ಪಾರಬ್ಧ ಕರ್ಮದ ಲೇಪ ಕೆಸರೆಲ್ಲ ಮೆತ್ತಿಕೊಂಡಿರುತ್ತೆ. ಅವಾಗ ಅವರನ್ನ ಏನು, ಆ ಕೆಸರಿಲ್ಲದಿದ್ದಾಗ ಆ ದೇವತೆಯನ್ನೇ ತಲೆ ಮೇಲಿಟ್ಟುಕೊಂಡು ಕುಣಿದಂಥವರೆಲ್ಲ, ಆದರೆ ಆ ವ್ಯಕ್ತಿಯೇ ಕೆಸರಿಂದ ಬಂದಾಗ ದೂರ ಮಾಡಿ ಅಯ್ಯೋ ಅಂತ ಹೋಗ್ತಾ ಇರ್ತಾರೆ. ಇದು ಸಹಜವಾದ ಪರಿಸ್ಥಿತಿ, ಲೋಕದಲ್ಲಿರುವಂತಹ ಪರಿಸ್ಥಿತಿ, ಅದನ್ನು ಹೇಳ್ತಾ ಇದ್ದಾರೆ. ಅಂಥ ದುಸ್ಥಿತಿ ವಾದಿರಾಜ ಗುರು ಸಾರ್ವಭೌಮರಿಗಾಗಲಿ ರುಜುಗಣಸ್ಥರಿಗಾಗಲಿ ಇಲ್ಲ. ಅವರಿಗೆ ಸಾಮಾನ್ಯ ಎಲ್ಲಾ ದೇವತೆಗಳಂತೆ ಪ್ರಾರಬ್ಧ ಕರ್ಮ ಅನುಭವ ಅಂಬುದು ಅಂಥವು ಯಾವುದೂ ಇಲ್ಲ. ಯಾಕೆ? ಲಿಂಗ ದೇಹ ದಗ್ಧ ಪಟಾಯಮಾನ, ದಗ್ಧ ಸುಟ್ಟ ಬಟ್ಟೆಯಂತೆ ಇರುತ್ತ, ಅದರಿಂದ ಅವರಿಗಿಂತಹ ಸ್ಥಿತಿಯೇ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನ ಯೂಮಾನ್ ಗ್ರಹಂ ಬಿಜಾನಾತಿ ತಸ್ಯ ಪುಣ್ಯಂ ಹರಾಮ್ಯಹಂ. ಯಾರಾದರೂ ನನ್ನ ಗ್ರಹ ಅಂದರೆ ಸಾಮಾನ್ಯ ಒಂದು ಗ್ರಹ ಅಂತ ತಿಳ್ಕೊಂಡಿರ್ತಾರೆ ನನ್ನನ್ನ, ಅವರ ಪುಣ್ಯವನ್ನು ನಾನು ತೆಗೆದು ಬಿಡ್ತೇನೆ. ಅಂದರೆ ಯಾರಿಗೆ ತಮ್ಮ ಪುಣ್ಯ ದಕ್ಕೋದಿಲ್ಲವೋ, ಪುಣ್ಯ ದಕ್ಕಲಿಕ್ಕೆ ಯೋಗ್ಯತೆ ಇಲ್ಲವೋ ಅಂಥವರಿಗೆ ಮಾತ್ರ ವಾದಿರಾಜರನ್ನು ನೋಡಿದಾಗ ಒಂದು ಪಿಶಾಚಿ ಅಥವಾ ಗ್ರಹ ಎಂಬ ಆಲೋಚನೆ ಬರುತ್ತೆ. ಅಲ್ಲ, ಅಂಥವರು ಇರ್ತಾರೆ, ಅದೈತರಿಗೆ ಬರದೆ ಇನ್ನೇನಾಗುತ್ತೆ? ಅಂದರೆ ಇಲ್ಲಿ ನೋಡಿ, ಸರಿಯಾಗಿ ಆಲೋಚನೆ ಸರಿಯಾಗಿ ಮಾಡಬೇಕು. ಯಾರಾದರೆ ಸ್ವರೂಪತಃ ಶುದ್ಧರಾಗಿರ್ತಾರೋ, ಸ್ವರೂಪ ಮೋಕ್ಷ ಯೋಗ್ಯರಾಗಿರ್ತಾರೋ, ಅವರು ಶ್ರೀಮದಾಚಾರ್ಯರ ಪಾದಕ್ಕೆ ಶರಣಾಗತರಾಗಿರ್ತಾರೋ, ಅಂಥವರ ಕುರಿತು ಎಲ್ಲಿ ಇಲ್ಲಿ ಹೇಳ್ತಾ ಇಲ್ಲ. ಯಾರ ಕುರಿತು ಹೇಳ್ತಾ ಇದ್ದಾರೆ? ಸ್ವರೂಪತಃ ಅಶುದ್ಧರು ಯಾರೋ, ಸ್ವರೂಪತಃ ವಾದಿರಾಜನ ಮೇಲೆ ಅಯ್ಯೋ ಗ್ರಹ ಅಂತ ತಪ್ಪಾದ ತಿಳುವಳಿಕೆ ಯಾರಿಗೆ ಬರ್ತಾ ಇರುತ್ತೆ? ದೈತ್ಯರಿಗೆ ಮಾತ್ರ ಬರುತ್ತೆ. ಇಲ್ಲಿ ತಪ್ಪಾದ ಕಲ್ಪನೆ ಬಂದ್ಬಿಡುತ್ತೆ ನಮಗೆ. ಯಾಕೆ ಅಂತ ಹೇಳಿದರೆ, ಹರಿಕಥಾಮೃತಸಾರದಲ್ಲೂ ಹೇಳುತ್ತಾರೆ. ಒಳ್ಳೆ ಹರಿಭಕ್ತರ ಲಕ್ಷಣ ಏನು ಅಂದರೆ, ಮಿಥ್ಯಾವಾದಿಗಳಲ್ಲಿ ಪ್ರದ್ವೇಷ ನಿತ್ಯದಲ್ಲಿ ಅಂತ ಬರುತ್ತೆ. ಮಿಥ್ಯಾವಾದಿಗಳಲ್ಲಿ ಪ್ರದ್ವೇಷ ನಿತ್ಯದಲ್ಲಿ ಎಂದರು. ಹಾಗೆ ನಾವು ಮಿಥ್ಯಾವಾದಿಗಳಲ್ಲಿ ಪ್ರದ್ವೇಷ ಎಂಬುವ ಶಬ್ದಕ್ಕೆ ಮೇಲೆ ಕಾಣುವ ಅರ್ಥವನ್ನೇ ಇಟ್ಟುಕೊಂಡ್ರೆ, ಯಾರು ಮಿಥ್ಯಾವಾದ ಅದ್ವೈತವಾದ ಆ ವಾದವನ್ನ ಮಾಡುವವರೆಲ್ಲ ಮಿಥ್ಯಾವಾದಿಗಳು ಅಂತ ಇಟ್ಟುಕೊಂಡು ಅವರಲ್ಲೆಲ್ಲ ಪ್ರದ್ವೇಷ ಮಾಡಬೇಕು ಅಂತ ಹೊರಟದ್ದೇ ಆದರೆ ಸ್ವಲ್ಪ ಹಿಂದೆ ನೋಡಿ ಅಂದರು. ಪದ್ಮನಾಭ ತೀರ್ಥರು, ತ್ರಿವಿಕ್ರಮ ಪಂಡಿತರು, ನರಹರಿ ತೀರ್ಥರು ಇವರೆಲ್ಲ ಅದ್ವೈತವಾದವನ್ನು ಮಾಡಿದವರೇ. ಹೌದಾ? ಮಾಯಾವಾದಿಗಳೇ ಆಗಿದ್ರು, ಬಾಯಿಂದ ವಾದ ಬರ್ತಾ ಇತ್ತು, ಆದರೆ ಮನಸ್ಸಿನಲ್ಲಿ ಮಾಯಾವಾದವನ್ನ ಅವರು ಒಪ್ಪಿರಲಿಲ್ಲ. ಸಹಜವಾಗಿ ಅವರ ಒಳಗೆ ಸ್ವರೂಪ ಶುದ್ಧವಾಗಿತ್ತು, ಆದರೆ ಮಾಯಾವಾದ ಮಾಡಿದವರೇ, ಹೆಸರಿಗೆ ಅವರು ಮಾಯಾವಾದಿಗಳೇ. ಮತ್ತೆ ಮಾಯಾವಾದಿಗಳಲ್ಲಿ ಪ್ರದ್ವೇಷ ನಿತ್ಯದಲ್ಲಿ ಎಂದಿದ್ರೆ ಮಧ್ವರಾಯರವರನ್ನು ಹತ್ತಿರ ಕರೀತಾ ಇದ್ದಿಲ್ಲ. ಅಂದರೆ ದಾಸರಾಯರ ಮಾತಿಗೆ ಏನೋ ಅರ್ಥ ಇದೆ ಅಂದ್ರೆ ಯಾರು ಅಂದ್ರೆ ಹೇಳಿದರೆ, ಯಾರಿಗೆ ಸ್ವರೂಪತಃ ಮಾಯಾವಾದದಲ್ಲಿ ಆಸಕ್ತಿ ಇರುತ್ತೋ ಯಾರದು? ದೈತ್ಯರೇ, ಇನ್ಯಾರಿಲ್ಲ. ಸ್ವರೂಪತಃ ಇರುತ್ತೋ ಅಂಥವರಲ್ಲಿ ಪ್ರದ್ವೇಷ ಮಾಡಬೇಕೆಂಬ ತಾತ್ಪರ್ಯ ದಾಸರಾಯರದಷ್ಟೇ ಹೊರತು, ಮೇಲ್ನೋಟಕ್ಕೆ ಏನು ಅದ್ವೈತ ಶಾಸ್ತ್ರ ಓದಿಕೊಂಡಿರ್ತಾರೆ, ಒಳಗೆ ಸ್ವರೂಪತಃ ಯೋಗ್ಯನಾಗಿದ್ದರೆ ಅಂಥವರಲ್ಲೆಲ್ಲ ದ್ವೇಷ ಮಾಡಬೇಕು ಅಂತಿಲ್ಲ. ಇನ್ನ ಚೂರು ಬದಲಿಸಿದರೆ ಮಿಥ್ಯಾ ವಾದದಲ್ಲಿ ಪ್ರದ್ವೇಷ ನಿತ್ಯದಲ್ಲಿ ಸ್ವರೂಪತಃ ಮಿಥ್ಯಾವಾದಿಯಾಗಿರ್ತಾರೋ ಅವರಲ್ಲಿ ಪ್ರದ್ವೇಷ ನಿತ್ಯದಲ್ಲಿ ಸರಿಯಾಗುತ್ತೆ. ಹಾಗೆಯೇ ಇಲ್ಲಿ ಕೂಡ ವಾದಿರಾಜರನ್ನ ಕೆಲವರು ನಮಗೆ ತಪ್ಪು ಕಲ್ಪನೆ ಬರಲಿಕ್ಕೆ ಅವಕಾಶ ಇದೆ. ಏನಂತ ವಾದಿರಾಜರು ಇವುಗಳನ್ನು ತಪ್ಪಿಲ್ಲ ನೀನು, ಹಾಗಾದ್ರೆ ನಾನಿಗಿಂತ ಶಿಕ್ಷೆ ಆಗುತ್ತೋ, ಹಾಗಾದ್ರೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲರೂ ಕೂಡ ಹೇಳುತ್ತಾರೆ, ಯೋ ಮಾಂ ಗೃಹಂ ವಿಜಾನಾತಿ ತಸ್ಯ ಪುಣ್ಯಂ ಹರಾಮ್ಯಹಂ ಸಯಾತಿ ನರಕಂ ಘೋರಂ ಯಾವತ್ ಬ್ರಹ್ಮ ಚತುರ್ಮುಖ. ವಿಶೇಷವಾಗಿ ಬ್ರಹ್ಮದೇವರು ಏನು ವಿಷಯ ತಾವು ಆ ಪದದಲ್ಲಿರುವ ಪರ್ಯಂತ ಕಲ್ಪಾಂತವರಿಗೆ ಅವನು ನರಕದಲ್ಲೇ ಘೋರವಾದ ನರಕದಲ್ಲೇ ಬಿದ್ದಿರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನೋಡಿದಾಗ ನಾವು ಸಾಮಾನ್ಯವಾಗಿ ನಮ್ಮ ತಲೆಯಲ್ಲಿ ಕಲ್ಪನೆ ಹೀಗೆ ಬಂದ್ಬಿಡುತ್ತೆ, ಯಾರ್ಯಾರಾದರೆ ವಾದಿರಾಜರ ಋಜುಗಳನ್ನು ತಪ್ಪಲ್ವೋ, ಯಾರ್ಯಾರಾದರೆ ವಾದಿರಾಜರನ್ನ ಗ್ರಹ ಅಂತ ಬೈತಾ ಇದ್ದಾರೋ ಅವರೆಲ್ಲರೂ ಕೂಡ ನರಕದಲ್ಲೇ ಏನು ಬ್ರಹ್ಮದೇವರ ಲಯ ಪರ್ಯಂತ ಅಲ್ಲೇ ಬಿದ್ದಿರುತ್ತಾರೆ ಅಂತ ಕಲ್ಪನೆ ಹೀಗೆ ಬಂದಿರಬೇಕು ಅದಕ್ಕೆ ಹೇಳ್ತಾರೆ. ಹಾಗಾದರೆ ಸಜ್ಜನರಾದವರು ತಮ್ಮ ತಮ್ಮ ಪ್ರಾರಬ್ಧ ಕರ್ಮಾನುಸಾರ ವಾದಿರಾಜರನ್ನ ರುಜುಗಳು ಅಂತ ಒಪ್ಪದೇ ಇರುವ ಸಂಭವ ಇದೆ. ಅನೇಕ ಜನರು ಒಪ್ಪದೇ ಇರುವಂತವರು ಪರಿವರ್ತನೆ ಆಗಿದವರು ತುಂಬಾ ಜನ ಇದ್ದಾರೆ, ಮತ್ತೆ ಒಪ್ಪದೇ ಇರುವವರೂ ಇದ್ದಾರೆ. ಮತ್ತಂಥವರಿಗೆಲ್ಲ ಈ ಮಾತು ತಟ್ಟುತ್ತಾ ಅಂದ್ರೆ ಇಲ್ಲ ಅಂಬೋದೇ ನಿಜವಾದ ಮಾತು. ಯಾಕೆಂದ್ರೆ ವಾದಿರಾಜರೇ ಮುಂದೆ ಹೇಳುತ್ತಾರೆ ಒಂದು ಕಡೆ, ನರಕೇ ಮಜ್ಜತಿ ನಚ ಮಾಮಕಃ, ಯಾರಾದರೆ ಆಚಾರ್ಯರ ಪಾದಕ್ಕೆ ಶರಣಾಗತರಾಗಿರುತ್ತಾರೆ ಸ್ವರೂಪತಃ ಮೋಕ್ಷ ಯೋಗ್ಯ ಜೀವರಾಶಿಗಳಾಗಿರುತ್ತಾರೆ ಅವರಿಗೆಂದು ಕೂಡ ವಾದಿರಾಜರ ಈ ಶಾಪೋಕ್ತಿಗಳು ತಟ್ಟಲ್ಲ. ಯಾಕೆ ಇಬ್ಬರು ಮಕ್ಕಳಿದ್ದರೆ ತಾಯಿಗೆ, ತಾಯಿಗಿಬ್ಬರು ಮಕ್ಕಳಿದ್ದರೆ ಇಬ್ಬರೂ ಒಳ್ಳೆಯವರೇ ಆಗಿದ್ದರೆ ಒಬ್ಬ ತನ್ನ ಮೇಲೆ ಅಭಿಪ್ರಾಯ ಏನೋ ಅವನು ಕರ್ಮದಿಂದಾಗಿ ತಾಯಿಯ ಮೇಲೆ ಸಿಟ್ಟು ಬಂದಿದ್ರೆ ಆ ವ್ಯಕ್ತಿಯನ್ನು ನಾನಾ ಘೋರವಾದ ಯಾತನೆಗೆ ತಾಯಿ ಒಳಪಡಿಸ್ತಾಳ? ಇಲ್ಲ. ಇನ್ನೇನು ಅಂತ ಹೇಳಿದರೆ ಯಾರಾದರೆ ತನ್ನ ಹತ್ತಿರ ಬರ್ತಾ ಇಲ್ಲ ಆ ಮಗನ ಮೇಲೆ ತಾಯಿಗೆ ಮನಸ್ಸು ಜಾಸ್ತಿ ಇರುತ್ತೆ, ಇವನು ಚೆನ್ನಾಗಿರಲಿ ಬರಲಿ 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 ಅಂತಿದ್ದೇ ಇರುತ್ತೆ. ಅದರಿಂದ ವಾದಿರಾಜರ ಹೃದಯ ವೈಶಾಲ್ಯವನ್ನು ನಾವು ಅರ್ಥ ಮಾಡಿಕೊಳ್ಳದೆ ಯಾರು ಸದ್ಯಕ್ಕೆ ನಾವು ರುಜುಗಳನ್ನು ಒಪ್ಪಲ್ಲ ಅಂದುಕೊಳ್ಳೆ ಅವರ ಮೇಲೆ ಖಡ್ಗ ಇರ್ತದೆ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಈ ರೀತಿಯಲ್ಲಿ ವಾದಿರಾಜರ ಅಭಿಪ್ರಾಯ ಎಲ್ಲಿ ಬಂದಿದೆ ಅಂತ ಹೇಳಿದರೆ ಯಾರಾದರೆ ಶ್ರೀಮದಾಚಾರ್ಯರ ಪಾದಕ್ಕೆ ಎರಗಿಲ್ಲವೋ ಸ್ವರೂಪತಃ ಮೋಕ್ಷ ಯೋಗ್ಯ ಜೀವರಾಶಿಗಳಲ್ಲವೋ ಅವರು ಯಾರದೇ ದೈತ್ಯರು ಅಂಥವರಿಗೆ ಅವರ ಪುಣ್ಯವನ್ನು ಹರಾಮ್ಯಹಂ, ಅವರೇ ವಾದಿರಾಜರನ್ನ ಗ್ರಹ ಅಂತ ತಿಳಿಯುವುದು. ಇನ್ನ ಹೇಳ್ತಾ ಇದ್ದಾರೆ, ಯುಮಾಂ ದೇವಂ ವಿಜಾನಾತಿ ರುಜುಸ್ಥಂ ಪುಣ್ಯ ಪ್ರನ್ನರ ಸಯಾತಿ ನರಂ ಪುಣ್ಯಂ ಯದ್ಗತ್ವಾ ನ ನಿವರ್ತತೆ. ಪುಣ್ಯಂ ಅಂದರೆ ಅಪರೋಕ್ಷ ಜ್ಞಾನ ರೂಪಂ ತತ್ಸಾಧ್ಯಂ ವೈಕುಂಠಾದಿ ರೂಪಂ ಚಯಾತಿ. ಯಾರಾದರೆ ವಾದಿರಾಜರನ್ನ ದೇವಂ ವಿಜಾನಾತಿ ರುಜುಸ್ಥಂ, ರುಜುಸ್ಥಂ ದೇವಂ, ರುಜುಗಳಲ್ಲಿ ವಿಶೇಷವಾಗಿರತಕ್ಕಂತಹ ಮಹಿಮೆಯಿಂದ ಕೂಡಿದ ಮಹಾನುಭಾವರಿವರು ಲಾತವ್ಯರು ಅಂತ ಯಾರು ತಿಳ್ಕೊಳ್ಳುತ್ತಾರೆ. ದೇವಂ ಅಂತ ಹೇಳಿದರೆ ಕ್ರೀಡಾದಿ ಗುಣ ವಿಶಿಷ್ಟ, ಕ್ರೀಡಾದಿ ಗುಣ ವಿಶಿಷ್ಟನಾದ ಭಗವಂತನನ್ನು ಉಪಾಸನೆ ಮಾಡತಕ್ಕಂಥವರು, ಆದ್ದರಿಂದಲೇನೆ ಆ ಭಗವಂತನ ಪ್ರತಿಬಿಂಬರಾದ್ದರಿಂದಲೇನೆ ಇವರಿಗೂ ಕೂಡ ಅಂದರೆ ಈ ಜಗತ್ತಿನಲ್ಲಿ ರುಜುಗಳು ಏನೇನು ಕಾರ್ಯವನ್ನ ಮಾಡುತ್ತಾರೆ ಆ ಎಲ್ಲಾ ಕಾರ್ಯಗಳು ಎಲ್ಲರಲ್ಲಿ ನಿಂತು ಶ್ವಾಸ ನಿಂತು ಜಪ ಮಾಡೋದಾಗಲಿ, ಎಲ್ಲರಿಗೆ ಜ್ಞಾನವನ್ನ ಕೊಡೋದಾಗಲಿ, ಯಾರ್ಯಾರು ಯೋಗ್ಯರೋ ಅವರಿಗೆಲ್ಲ ಜ್ಞಾನವನ್ನ ಕೊಡೋದು, ಅವರನ್ನ ಅವರ ತಪ್ಪುಗಳನ್ನ ಮನ್ನಿಸಿ ಹತ್ತಿರ ಕರೆಯೋದು, ಅವರ ತಪ್ಪುಗಳ ಸಹಿತವಾಗಿ ಅವರನ್ನ ಭಗವಂತನ ಮುಂದೆ ನಿಲ್ಲಿಸಿ ಇವನ ಅಪರಾಧಗಳನ್ನು ಕ್ಷಮಿಸಯ್ಯ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವನ ಉದ್ಧಾರ ಆಗುವ ಪರ್ಯಂತ ಅವರನ್ನ ಹಿಡಿದಿರೋದು, ಇವೆಲ್ಲ ಕಾರ್ಯಗಳೇನಿವೆ? ಇಂಥ ಅನೇಕ ಕಾರ್ಯಗಳು, ಅಂಥ ಕಾರ್ಯಗಳಿಗೆಲ್ಲ ಅವರಿಗೆ ಏನು ಸ್ವಪ್ರಯೋಜನವಿಲ್ಲ, ಅವರಿಗಾಗುವಂಥದ್ದೇನಿಲ್ಲ, ಮತ್ತೇನು ಅಂದ್ರೆ ಕೇವಲ ಭಗವತ್ ಪ್ರೀತಿಗಾಗಿ ಈ ಕಾರ್ಯವನ್ನು ಮಾಡುತ್ತಾ ಇರುತ್ತಾರೆ. ಭಗವಂತನ ಪ್ರೀತಿಯಾದರೆ ಸಾಕು ಅವರಿಗೆ ಸಂತೋಷ, ಆದ್ದರಿಂದ ಅವರನ್ನ ದೇವ ಅಂತ ಕರೀತಾರೆ. ಹಾಗಾದರೆ ಮತ್ತೆ ರುದ್ರದೇವರು ಇಂದ್ರದೇವರು ಅಂತ ಇವರೆಲ್ಲರೂ ಕರಿತೀವಲ್ಲ ಅಂತ ಹೇಳಿದರೆ ಹೌದು ಕೂಡ ಪ್ರತಿಬಿಂಬರಾದ್ದರಿಂದ ಅವರೆಲ್ಲರೂ ತಾವು ಲೋಕದಲ್ಲಿ ಮಾಡುವಂತಹ ಎಲ್ಲಾ ಸಾಧನೆ ಏನು ಸಜ್ಜನರಿಗೆ ಉಪಕಾರ ಮೊದಲಾದೆಲ್ಲ ಮಾಡುತ್ತಾರೆ ಅವೆಲ್ಲವೂ ಕೇವಲ ಭಗವತ್ ಪ್ರೀತಿಗಾಗಿ ಮಾಡುತ್ತಾ ಬರ್ತಾರವರು. ಆದರೆ ಚೂರು ವ್ಯತ್ಯಾಸ ಏನದು, ತಮ್ಮದೇ ಆದ ವಿಶೇಷ ಪ್ರಾರಬ್ಧ ಕರ್ಮ ಮೋಚನ, ಹಾಗೆ ಅಲ್ಲದೆ ತಮ್ಮ ವಿಶೇಷ ಸಾಧನೆಗಾಗಿ ಮಾಡುತ್ತಾ ಇರ್ತಾರೆ. ಆದರೆ ಋಜುಗಣಸ್ಥರಿಗೆ ಆ ಪ್ರಾರಬ್ಧ ಕರ್ಮ ಮೋಚನಾದಿಗಳು ಇಲ್ಲ, ಅದರಿಂದ ಯಾವುದು ಇಲ್ಲ. ಶುದ್ಧವಾಗಿ ಶ್ರೀಹರಿ ಪ್ರೀತಿಗಾಗಿ ಮಾತ್ರ ಮಾಡತಕ್ಕಂಥವರು. ಅದರಿಂದ ದೇವಶಬ್ದ ಋಜುಗಳಲ್ಲಿ ಪೂರ್ಣವಾಗಿ ಕೊಡುತ್ತೆ. ಯೋ ಮಾಂ ದೇವಂ ವಿಜಾನಾದಿ ರುಜುಸ್ಥಂ ಪುಣ್ಯಕೃತ್ ನರಹ. ಯಾರಾದರೆ ಚೆನ್ನಾಗಿ ಪುಣ್ಯವನ್ನ ಮಾಡಿರ್ತಾರೋ ಅವರಿಗೆ ನಾನು ವಿಶೇಷವಾಗಿ ಈ ರೀತಿಯಾದ ತಿಳುವಳಿಕೆಯನ್ನು ಕೊಡತಾ ಇದ್ದೇನೆ ಅಂತವ. ಸಯಾತಿ ನಿಲಯಂ ಪುಣ್ಯಂ ಯದ್ಗತ್ವ ನನಿವರ್ತತೆ. ಎಲ್ಲಿಗೆ ಹೋದರೆ ಪುನಃ ತಿರುಗಿ ಬರೋದಿಲ್ಲವೋ, ವೈಕುಂಠಾದಿ ರೂಪವಾಗಿರತಕ್ಕಂತಹ ಒಳ್ಳೆ ನಿಲಯ, ಅಲ್ಲಿಗೆ ತಾನು ಹೋಗಿ ಪುನಃ ತಿರುಗಿ ಬರುವುದಿಲ್ಲ. ಭಗವಂತನ ಸನ್ನಿಧಾನದಲ್ಲೇ ಸದಾ ಸಂತೋಷ ಭರಿತನಾಗಿರುತ್ತಾನೆ ಎಂಬುದನ್ನು ವಾದಿರಾಜರು ತಿಳಿಸಿಕೊಡುತ್ತಾ ಇದ್ದಾರೆ. ಅಂದರೆ ಸರಿಯಪ್ಪ, ವಾದಿರಾಜರನ್ನ ರುಜಸ್ಥರು ರುಜುಗಣಸ್ಥರಾದ ದೇವರು ಜ್ಞಾನಿಗಳು ಅಂತ ತಿಳ್ಕೊಂಡರೆ ವೈಕುಂಠಾದಿ ಲೋಕ ಬರುತ್ತೆ, ಮೋಕ್ಷ ಬರುತ್ತೆ ಅಂತ ಹೇಳಿದ್ದೀರಾ. ಸದ್ಯಕ್ಕೇನು ಬರುತ್ತೆ ನಮಗೆ ಅಂದ್ರೆ, ಯದ್ಗತ್ವ ನಿವರ್ತತೆ ಸಯಾದಿ ನಿಲಯಂ ಪುಣ್ಯಂ, ಅದರೇ ಅರ್ಥವನ್ನು ಹೇಳ್ತಾ ಇದ್ದಾರೆ. ಈ ಸಂಸಾರದಲ್ಲಿರುವಾಗಲೇನೆ ಏನೇನು ನಾನಾ ಪದಾರ್ಥಗಳು ವ್ಯಕ್ತಿಗಳು ಇರೋದೇ ಮೂರು, ದೇವ ಜೀವ ಜಡ. ನಮ್ಮ ದೃಷ್ಟಿ ಹೋಗ್ಬೇಕಾದ ಮೂರು ಕಡೆ, ದೇವರ ಕಡೆ ಹೋಗೋದಿಲ್ಲ ಅದು ಗೊತ್ತು ನಮಗೆ. ಇನ್ನೆಲ್ಲಿ ಹೋಗ್ಬೇಕು? ಒಂದು ಜೀವ ಒಂದು ಜಡ, ಎರಡು ಕಡೆ ಹೋಗ್ಬೇಕು. ಆ ಜೀವರಾಶಿಗಳಲ್ಲೂ ದೇವತೆಗಳು ಗುರುಗಳ ಕಡೆ ಹೋಗೋದಿಲ್ಲ. ಇನ್ಯಾರು? ನಮ್ಮವರು, ಅವರು, ಇವರು ಅಂತ ಇರ್ತಾರಲ್ಲ, ಅವ್ರ ಪಕ್ಕ ಹೋಗ್ತಾ ಇರುತ್ತೆ. ಒಂದ ನಮ್ಮ ಸುತ್ತ ಇರುವ ಜೀವರಾಶಿಗಳು, ಇನ್ನು ನಮ್ಮ ಸುತ್ತ ಇರುವ ಜಡ, ಈ ಎರಡು ಕಡೆ ಹೋಗ್ಬೇಕು. ಹೋಗ್ತಾನೆ. ಆ ಹೋಗುವಾಗ ವಿಶೇಷವಾಗಿ ನಮಗಿಂತ ದೊಡ್ಡವರ ಸಂಪರ್ಕ ಬರುತ್ತಂತೆ. ವಿಶೇಷವಾಗಿ ನಮಗಿಂತ ದೊಡ್ಡವರ ಸಂಪರ್ಕ, ದೊಡ್ಡವ ಗುರುಗಳ ವಿಶೇಷವಾದ ಸಂಪರ್ಕ ಬರ್ತಾ ಬರುತ್ತೆ. ಅಷ್ಟೇ ಅಲ್ಲದೆ ಸುತ್ತಿರುವಂತಹ ಜನರು, ಸುತ್ತಿರುವಂತಹ ಪದಾರ್ಥಗಳ ಕಡೆ ಮನಸ್ಸು ಹೋಗ್ತಾ ಇದ್ದರೆ ಅಲ್ಲೇ ದೇವರನ್ನ ನೋಡುವಂತ ವಿಶೇಷವಾದ ಯೋಗ ನಮಗೆ ಸಿಗುತ್ತೆ. ವಾದಿರಾಜರನ್ನ ರುಜುಗಳು ಅಂತ ಚಿಂತನೆ ಮಾಡುತ್ತಾ ಬಂದರೆ ವೈಕುಂಠದಲ್ಲಿ ಹೇಗೆ ಭಗವಂತನಲ್ಲೇ ಮನಸ್ಸಿರುತ್ತೋ, ಇಲ್ಲೂ ಕೂಡ ನಾನಾ ಪದಾರ್ಥಗಳು ವ್ಯಕ್ತಿಗಳ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡುವಂತಹ ಈ ಮನಸ್ಸು ಆ ವ್ಯಕ್ತಿಗಳ ಮಧ್ಯೆ, ಆ ಪದಾರ್ಥಗಳ ಮಧ್ಯೆ ಇರುವ ಭಗವಂತನಲ್ಲೇ ಮನಸ್ಸಿಟ್ಟು ಸಂತೋಷ ಪಡುವಂತಹ ಭಾಗ್ಯವನ್ನ ವಾದಿರಾಜಗುರು ಸಾರ್ವಭೌಮರು ಈ ಲೋಕದಲ್ಲೇ ನಮಗೆ ಕಲ್ಪನೆ ಮಾಡಿಕೊಡ್ತಾರೆ ಹಯಗ್ರೀವನ ಅನುಗ್ರಹದಿಂದ. ಅದಿದ್ರೆ ಸಾಕಲ್ವ, ಇನ್ನ ಮೋಕ್ಷವು ಇಲ್ಲೇ ಬಂದಂತಾಯಿತು. ಇನ್ನ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ಏನಿರುತ್ತೆ ಅಂದ್ರೆ, ಇಲ್ಲೂ ಸತತ ಭಗವಂತನ ಚಿಂತನ, ಅಲ್ಲೂ ಚಿಂತನ. ಇಲ್ಲಿ ದರ್ಶನ, ಅಲ್ಲಿ ಚೂರು ಚೂರು, ಅಲ್ಲಿ ಸದಾ ದರ್ಶನ. ಅದಕ್ಕಾಗಿ ಮೋಕ್ಷಕ್ಕೆ ಹೋಗ್ಬೇಕು ಅಂತ. ಆ ರೀತಿಯಲ್ಲಿ ಇಷ್ಟೆಲ್ಲ ಹೇಳಿಕೊಡ್ತಾ ಇದ್ರೆ ಮತ್ತೆ ಸಂಶಯ ಬಂತು. ಅಲ್ಲ, ತಮಕುರು ತಾವು ಹೇಳ್ಕೋಬಹುದಾ? ಅರ್ಜುನ ಪ್ರತಿಜ್ಞೆ ಮಾಡಿದ್ದ, ಇಂಥ ಕಾರ್ಯ ಮಾಡಿದರೆ ನಾನು ಬರ್ತೇನೆ, ಇಲ್ಲ ಅಗ್ನಿ ಪ್ರವೇಶ ಮಾಡುತ್ತೇನೆ. ಆಗ್ಲಿಲ್ಲ, ಅಗ್ನಿ ಪ್ರವೇಶ ಮಾಡಬೇಕು. ಮಾಡಬೇಕು ಅಂತಿದ್ದಾಗ ಕೃಷ್ಣ ಬಂದ, ಯಾಕೆ ಸುಮ್ಮನೆ ಅಗ್ನಿ ಪ್ರವೇಶ ಅಂತ ಕಟ್ಟಿಗೆ ಎಲ್ಲ ವೇಸ್ಟ್ ಯಾಕೆ ಮಾಡ್ತೀಯಪ್ಪ, ಬೆಂಕಿ ಉರಿಯೋದು ಎಲ್ಲ ನೋಡೋದು ಉದುರೋದು ಯಾಕೆ ಸುಮ್ಮನೆ, ಸೈಲೆಂಟ್ ಆಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಳ್ಳೆ ಉಪಾಯ ಹೇಳಿಕೊಳ್ಳ. ನಿನ್ನ ಪ್ರತಿಜ್ಞೆಯೂ ಮುಗಿಬೇಕು, ನೀನು ಚೆನ್ನಾಗಿರ್ಬೇಕು ಹೇಳಪ್ಪ. ಅಂದ್ರೆ ಏನೂ ಇಲ್ಲ, ನಿನ್ನ ನೀನು ಹೊಗಳ್ಕೊಂಬಿಡು, ನಾ ಮಾಡಿದೆ, ನಾನು ಹೀಗೆ ಮಾಡಿದೆ, ಹಾಗೆ ಮಾಡಿದೆ ಅಂತ ಹೊಗಳ್ಕೊಂಬಿಡು. ಆತ್ಮಹತ್ಯೆ ಮಾಡಿಕೊಂಡಷ್ಟು ಪಾಪ ಬರುತ್ತೆ, ಇನ್ನೇನು ಕೈ ತುಂಬಾ ಪಾಪ ಬರುತ್ತೆ. ಮೈ ಸುಡದೆ, ಕಟ್ಟಿಗೆ ಏನು ಸುಡದೆ, ನಮ್ಮ ಪಾಲಿಗೆ ಎಲ್ಲ ಸುಟ್ಟ ಪುಣ್ಯ ಬರುತ್ತಾ ಅಂದ್ರೆ ಪಾಪ ಬರುತ್ತಾ, ಅದು ಯಾವುದು ಅಂದ್ರೆ ನಮ್ಮನ್ನ ಹೊಗಳ್ಕೊಳ್ಳೋದು. ಅದು ಮಾಡಿಬಿಡು ನೋಡಿ, ನಾವು ನಿತ್ಯ ಮಾಡೋದೇ. ಏನೊಂದು ಚೂರು ಆಚಮನ ಮಾಡಿದ್ರು ನಾ ಮಾಡಿದೆ ಅಂತ ಬರ್ತಾ ಇರುತ್ತೆ. ಮತ್ತೆ ಪ್ರತಿಯೊಂದು ಕರ್ಮ ಮಾಡಿ ಕೊನೆಗೆ ನಾನು ಅಂತ ಒಗ್ಗರಣೆ ಕೊಟ್ಟು ಆ ಇಡೀ ಪುಣ್ಯವನ್ನ ಪಾಪವನ್ನಾಗಿ ಕನ್ವರ್ಟ್ ಮಾಡುವುದರಲ್ಲಿ ನಮ್ಮಷ್ಟು ಎಕ್ಸ್ಪರ್ಟ್ಸ್ ಯಾರು ಇಲ್ಲ. ಏನು ಮಾಡಿದ್ರು ಕೊನೆಗೆ ನಾನು ಅಂತ ಪಾಯಸ ಮಾಡಿ ದೀಪದ ಎಣ್ಣೆಯಲ್ಲಿ ಒಗ್ಗರಣೆ ಕೊಡುವಂತೆ ಎಲ್ಲ ಸಿದ್ಧ ಆಗಿರ್ತೇವೆ. ಅಡಿಗೆ ಎಲ್ಲ ಮಾಡಿ ಕೊನೆಗೆ ಸರ 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 ಒಗ್ಗರಣೆ ಕೊಡ್ತಾರಲ್ಲ, ಆ ಥರ ಎಲ್ಲ ಕ್ರಮಗಳಿಗೆ ನಾನು 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 ಒಂದು ಒಗ್ಗರಣೆ ಕೊಟ್ಟರೆ ಕೃಷ್ಣ ಅರ್ಪಣ ಹೇಳ್ತಾ ಇದ್ದಾರೆ. ಹಾಗಾದರೆ ವಾದಿರಾಜರು ಮಾಡಿದ್ದೇನು? ನಾನಿಂಥವ ನಾನಿಂಥವ, ನನ್ನ ಕಾಲಸ್ಮರಣೆ ಮಾಡಿ, ನನ್ನ ಪಾದಸ್ಮರಣೆ ಮಾಡಿ, ಏನಿದು ಹೀಗೆ ಹೇಳ್ತಾರಲ್ಲ. ಅದಕ್ಕೆ ಹೇಳ್ತಾರೆ, ಆತ್ಮಸ್ತೋತ್ರಂ ನ ಕರ್ತವ್ಯಂ ಅಹಂಕಾರೇಣ ಧೀಮತ. ತನ್ನ ಸ್ತೋತ್ರವನ್ನ ಗೊತ್ತಿದ್ದವ ಯಾರು ಮಾಡಿಕೊಳ್ಳಬಾರಯ್ಯ. ಯಾಕೆ ಅಂದ್ರೆ ನಾನು ಹೀಗೆ ಮಾಡಿದೆ ನಾನು ಹೀಗೆ ಮಾಡಿದೆ ಅಂತ ಹೇಳಿದ್ರೆ ಅಹಂಕಾರದಿಂದ ಯಾರು ಹೇಳುತ್ತಾರೋ ಅವರಿಗೆ ಆತ್ಮಹತ್ಯಾ ದೋಷ ಬರುತ್ತೆ, ಪುಣ್ಯವೆಲ್ಲ ನಾಶ ಆಗುತ್ತೆ, ಭಗವಂತನ ಅನುಗ್ರಹ ಆಗಲ್ಲ, ಭೀಕರವಾದ ನರಕ ಆಗುತ್ತೆ ಯಾರಿಗೆ ಆತ್ಮಸ್ತೋತ್ರ ಮಾಡಿದರೆ. ಯಾವುದರಿಂದ? ಅಹಂಕಾರದಿಂದ. ಮತ್ತೆ ನೀವು ಮಾಡಿದ್ದೇನು ಅಂದ್ರೆ ಅಜ್ಞಾನಂ ಬೋಧನಾರ್ಥಾಯ, ಅಹಂಕಾರವಿಲ್ಲದೆ ನನ್ನೊಳಗೆ ಸ್ವಾಮಿ ಹೀಗೆ ಮಾಡಿಸಿದ ಅಂತ ಹೇಳತ್ತ, ನನ್ನೊಳಗೆ ಭಗವಂತ ಇಷ್ಟು ಶಕ್ತಿ ಪ್ರಕಟ ಮಾಡಿ ನನ್ನ ಮೂಲಕ ಹೀಗೆ ಮಾಡಿಸಿದ ಎಂಬುದನ್ನ ತನ್ನಕ್ಕಿಂತ ಚಿಕ್ಕವರು ತನ್ನಲ್ಲಿ ಭಗವಂತನ ಉಪಾಸನೆ ಮಾಡಬೇಕಾಗಿ ಬಂದರೆ ಗುರುಗಳೇ ಪ್ರತಿಮಾ ಶಿಷ್ಯರಿಗೆ. ಆದ್ದರಿಂದ ಗುರುಗಳ ಅಂತರ್ಯಾಮಿ ಭಗವಂತನ ಚಿಂತನೆ ಮಾಡಬೇಕಾದ್ದರಿಂದ ಗುರು ಪ್ರತಿಮೆಯ ವಿಶೇಷತನ ಬೇಕಾಗುತ್ತೆ, ವೈಶಿಷ್ಟ್ಯ ಬೇಕು ಆ ಪರಿಚಯ ಮಾಡಿಕೊಳ್ಳಲಿಕ್ಕೆ. ಅಷ್ಟು ಮಾತ್ರ ತಾತ್ಪರ್ಯ ಏನು, ಈ ಪ್ರತಿಮೆಯ ಒಂದು ಶುದ್ಧತನ ಅಂದರೆ ವಿಶೇಷವಾಗಿರತಕ್ಕಂತಹ ಮಹಿಮ, ಅದರ ಮೂಲಕ ಒಳಗಿರುವ ಭಗವಂತನ ವಿಶೇಷ ಚಿಂತನ, ಆ ಉಪಯೋಗ ಆಗಲಿ ಶಿಷ್ಯರಿಗೆ ಅಂತ ಗುರುಗಳು ತಮ್ಮ ಮಹಿಮೆಯನ್ನ ಶಿಷ್ಯರಿಗೆ ಹೇಳತ, ಅದು ಅವರು ಭಗವಂತನನ್ನ ಸೇರಲಿಕ್ಕೆ ಮಾರ್ಗ ಆಗುತ್ತೆ, ಅದು ದೇವರ ಆಜ್ಞಾ ಅಂತ ತಿಳ್ಕೊಂಡು ಭಗವಂತನ ಪೂಜಾ ಅಂತ ತಿಳಿದೆ ತಮ್ಮ ಮಹಿಮೆಯನ್ನ ಶಿಷ್ಯರಿಗೆ, ಅಂದ್ರೆ ಭಗವಂತ ತಮ್ಮಲ್ಲಿ ಪ್ರಕಟ ಮಾಡಿದ ಮಹಿಮೆಯನ್ನ ಶಿಷ್ಯರಿಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ ಅದು ಕರ್ತವ್ಯಂ ನಾಥ ಸಂಶಯ, ಅದು ಮಾಡಲೇಬೇಕು, ಅದು ಮಾಡಿದ್ದೇ ಮಧ್ವರಾಯ, ಇಲ್ಲದಿದ್ದರೆ ತಮ ಕುರುತಾವು ನಾನು ವಾಯು ಅಂತ ಹೇಳಿ, ನಾನೇ ಮಧ್ವ ಅಂತ ಹೇಳಿ, ವೇದೋಕ್ತವಾದ ಹೆಸರುಗಳಲ್ಲಿ ನನಗೇ ಇವೆ ಅಂತ ಹೇಳಿ ಎಲ್ಲ ಹೇಳಿಕೊಳ್ತಾ ಇದ್ದಿಲ್ಲ. ಹಾಗಾದ್ರೆ ಮತ್ತೆ ಹೇಳಿಕೊಂಡ್ರು ಅಂದ್ರೆ ಅದು ಶ್ರೀಹರಿ ಆಜ್ಞಾನುಸಾರವಾಗಿ ಶ್ರೀಹರಿ ಪೂಜಾ ಅಂತ ತಿಳಿದು ತಮ್ಮ, ಯಾಕಂದ್ರೆ ಆ ರೀತಿ ಮಹಿಮೆಯನ್ನ ಹೇಳದಿದ್ರೆ ಅಜ್ಞರಾದಂಥ ನಮಗೇನಾಗುತ್ತೆ, ಎಲ್ಲರೂ ಒಂದೇ ಮಧ್ವರಾಯರು ಒಂದೇ ಅಂತ ಎಲ್ಲರಲ್ಲಿ ಮಧ್ವರಾಯರನ್ನ ಸೇರಿಸಿ ಇನ್ನೂ ಸ್ವಲ್ಪ ಅವರಿಗಿಂತ ಜಾಸ್ತಿ ಇನ್ನೊಬ್ಬರನ್ನೇ ಮೇಲಕ್ಕಿಟ್ಟು ಮಾಡಿಬಿಡುತ್ತೇವೆ, ಮಧ್ವರಾಯರಿಗಿಂತ ಇನ್ನೊಬ್ಬರನ್ನೇ ಮೇಲಕ್ಕಿಟ್ಟು ಮಾಡುತ್ತೇವೆ. ಬೇರೆ ಕಡೆ ನೋಡಿದಾಗ ನೋಡಿ ಆಚಾರ್ಯರು ಬಂದು ಹರಿಸರ್ವೋತ್ತಮತ್ವ ಹೇಳಿದ್ದಕ್ಕೆ ತಾನೇ ನಾವು ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಆ ತೀರ್ಥವನ್ನ ರುದ್ರದೇವರಿಗೆ ಕೊಡ್ತೀವಿ, ಆ ರೀತಿ ಅವರಿಗೆ ಹೇಳಲಿಲ್ಲ. ಯಾಕೆ, ಎಲ್ಲಾ ದೇವರು ಒಂದೇ ಅಂತ ಹೇಳಿಬಿಟ್ರು ಅವರಿಗೆ, ಎಲ್ಲಾ ದೇವರೇ ಎಲ್ಲಾ ಒಂದೇ ಅಂತ ಹೇಳಿದ್ದಕ್ಕೆ ಗಣಪತಿ ಪಾರ್ವತಿ ಅಲ್ಲಿ ಸಾಲಿಗ್ರಾಮ ಲಿಂಗ ಎಲ್ಲ ಒಟ್ಟಿಗೆ ಒಂದೇ ತಟ್ಟೆಯಲ್ಲಿಟ್ಟು ಎಲ್ಲರ ತಲೆಯಲ್ಲಿ ಒಂದೇ ಅಭಿಷೇಕ ಮಾಡುವರು ಕೆಲವರು, ಅದನ್ನ ಸರಿ ಪರವಾಗಿಲ್ಲ, ಎಲ್ಲರಲ್ಲೂ ಒಬ್ಬರನ್ನು ಮಾಡಿದ್ರು ಯಾರು ದೇವರನ್ನ, ಇನ್ನ ಕೆಲವರು ಇನ್ನ ವಿಶೇಷ ಉಪಾಸನೆ ಮಾಡುತ್ತಾರೆ. ನೋಡಿದ್ದೆ ಒಂದು ಕಡೆ ನಾನು ರುದ್ರದೇವರ ಅಭಿಷೇಕ ಮಾಡಿದಂತಹ ತೀರ್ಥ ಪಾಣಿಪೀಠದಿಂದ ಬಂದು ಸಾಲಿಗ್ರಾಮ ತಲೆ ಮೇಲೆ ಬೀಳ್ತಾ ಇರುತ್ತೆ. ಅವ್ರು ಕೇಳಿದ್ದೆ ನಾನು ಯಾಕೆ ಇಂಥ ಇದು ಮಾಡ್ತಾ ಇದ್ದ, ಇದು ವಿಶೇಷ ಫಲ ಅಂತ. ಹೌದು ಹೌದು ಅಂದ್ಕೊಂಡೆ ನಾನು, ಸತ್ಯವಾದ ವಿಚಾರ. ಒಳ್ಳೆ ಸಾಲಿಗ್ರಾಮ ಇತ್ತು ನರಸಿಂಹ ಸಾಲಿಗ್ರಾಮ, ಅವ್ರಿಗೆ ಯಾರು ಹೇಳಿದ್ದಾರಂತೆ ನರಸಿಂಹ ಸಾಲಿಗ್ರಾಮ ರುದ್ರದೇವರ ಕೆಳಗೆ ಬರೋ ಕಾಲಕ್ಕೆ ಅಲ್ಲಿಟ್ರೆ ಬಹಳ ವಿಶೇಷ, ಇನ್ನೇನ್ ಮಾಡಬೇಕು. ಮತ್ತು ನೋಡಿದ್ರೆ ನಾ ವ್ಯಕ್ತಿ ನಾನು ಸಾಲಿಗ್ರಾಮಕ್ಕೆ ಕೇಳಲಿಕ್ಕೆ ಹೋಗಿದ್ದೆ, ಅದೊಂದು ಹುಚ್ಚಿತ್ತು ನನಗೆ, ಎಲ್ಲಿ ಹೋದ್ರು ಯಾರು ಅಲ್ಲಿ ಅಂದ್ರೆ ಮಾಧ್ವರನ್ನ ಕೇಳ್ತಾ ಇದ್ದಿಲ್ಲ, ಈ ಅದ್ವೈತಗಳು ಸ್ಮಾರತರು ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಕೇಳ್ತಾ ಇದ್ದೆ. ಏನು ಅಂದ್ರೆ ಅಪ್ಪ ಒಳ್ಳೆಯವರು ಇರ್ತಾರೆ, ಆ ಪಂಗಡದಲ್ಲಿ ಬಂದದಕ್ಕೆ ಏನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅವರತ್ತಿಂದ ಸಾಲಿಗ್ರಾಮ ತಗೊಂಡ್ರೆ ಅವರಿಗೆ ಆ ಉಪಾಸನೆ ತಪ್ಪಿಸಿದಂತಾಗುತ್ತೆ, ನನಗೂ ಸಾಲಿಗ್ರಾಮ ಬರುತ್ತೆ ಅಂತ ಹಾಗೆ ಹೋಗಿ ಸಾಲಿಗ್ರಾಮ ತಗೊಳ್ತಾ ಇದ್ದೆ. ಪಾಪ ಕೆಲವರು ಕೊಡ್ತಾ ಇದ್ರು. ಇನ್ನು ಆತನತ್ ಹೋದಾಗ ಒಳ್ಳೆ ನರಸಿಂಹ ಸಾಲಿಗ್ರಾಮ ನೋಡಿದ್ರೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ನೋಡಿದ್ರನ್ನ ರುದ್ರದೇವರ ಕೆಳಗೆ ಇಟ್ಟು ಅಭಿಷೇಕ ಮಾಡ್ತಾ ಇದ್ದಾನೆ. ಮತ್ತು ನೋಡಿದ್ರನ್ನ ಯಾರಾದ್ರೂ ಬಂದ್ರೆ ಧಾರಾಳವಾಗಿ ನೂರಾರು ರೂಪಾಯಿ ಕೊಟ್ಟು ಕಳಿಸ್ತಾ ಇದ್ದಾನೆ. ಆ ಧಾರಾಳ ಬುದ್ಧಿ ಇದೆ, ಒಳ್ಳೆತನ ಇದೆ, ಇದು ಯಾರು ಹೇಳಿ ಕೂತಿದ್ದಾರೆ, ಸಾಲಿಗ್ರಾಮಕ್ಕೆ ಹೀಗೆ ಮಾಡ್ತಾ ಇದ್ದಾನೆ, ಏನ್ ಮಾಡಬೇಕು? ಸರಿ ನೋಡಿದೆ ಇವರು ಹೀಗೆ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ನಾನು ಒಂದು ರೂಪಾಯಿ ತೆಗೆದುಕೊಟ್ಟೆ ಅವನಿಗೆ, ಅವನು ಖುಷಿ ಆಯ್ತು. ಏನ್ ಹೇಳಿ? ಏನಿಲ್ಲಪ್ಪ, ನಿಮಗೊಂದು ರಹಸ್ಯ ಗೊತ್ತಿಲ್ಲ. ಏನದು? ರುದ್ರದೇವರ ಏನು ಅಭಿಷೇಕ ಮಾಡಿದ ಸಾಲಿಗ್ರಾಮ ಇರುತ್ತಲ್ಲ ಅದು ಹಾಗೆ ಇಟ್ಕೋಬಾರದು, ಎಷ್ಟು ಕಾಲ ನೀನು ಪೂಜೆ ಮಾಡ್ತಾ ಇದೀಯ? ನಾನು 4 ವರ್ಷದಿಂದ ಮಾಡ್ತಾ ಇದ್ದೆ. ಹಾಗೆ 1 ವರ್ಷಕ್ಕಿಂತ ಪೂಜೆ ಮಾಡಬಾರದು, 1 ವರ್ಷ ಮಾಡಿದ ಕೂಡಲೇ ದಾನ ಮಾಡಿದ್ರೆ ವಿಶೇಷ ಫಲ ಅಂತ ಹೇಳಿದ್ದಾರೆ. ಹೌದಾ ಅಂತ ಹೇಳ್ಕೊಟ್ಟೆ. ಪಾಪ ಪ್ರಾಣಿ, ರುದ್ರದೇವರ ಅಭಿಷೇಕ ಮಾಡಿದ್ದು ಪಾದ ತೀರ್ಥ ದೇವರ ಮೇಲೆ ಹಾಕಿ ಅನ್ಯಾಯ ಮಾಡ್ತಾ ಇದ್ದ. ಸರಿ ಕೊಡು ಒಂದು ತಂದು, ಸರಿ ನೀನು ಒಳ್ಳೆ ಹೇಳಿದೆ, ಇದರಿಂದ ಒಳ್ಳೇದಾಗುತ್ತಾ? ಖಚಿತವಾಗಿ ನೀವು ವಂಶ ಉದ್ಧಾರ ಆಗುತ್ತಪ್ಪ ಸಾರಿಗ್ರಾಮ ದಾನ ಮಾಡಿದ್ದಕ್ಕೆ. ಆದ್ಮೇಲೆ ಹೇಳಿದೆ, 4 ವರ್ಷ ಮಾಡಿದ್ದೆಲ್ಲ ಇದು ಇಷ್ಟಕ್ಕಿಂತ ದೀಕ್ಷಾ ಹಿಡಿಬಾರದು, ಇನ್ನು ಮೇಲೆ ಸಾರಿಗ್ರಾಮ ಇಟ್ಟು ಮಾಡಬಾರದು ಅಂತ ಹೇಳಿದೆ. ಹೌದಾ, ಇನ್ಮೇಲೆ ಮಾಡಲ್ಲ ಅಂತ ಹೇಳಿ ಅವನು ಇದು ಸಾರಿಗ್ರಾಮ ಎಲ್ಲ ತೆಗೆದು ತಟ್ಟೆ ಮೇಲಕ್ಕಿಟ್ಟ. ಬಹಳ ಒಳ್ಳೇದಾಯಿತು ಅಂತ ಸಂತೋಷ ಆಯಿತು ನನಗೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಆತ್ಮಸ್ತೋತ್ರಂ ನ ಕರ್ತವ್ಯಂ ಅಹಂಕಾರೇಣ ಧೀಮತ, ಅಜ್ಞಾನಾಂ ಬೋಧನಾರ್ಥಾಯ ಕರ್ತವ್ಯಂ ನಾತ ಸಂಶಯ. ಅಜ್ಞರಿಗೆ ತಿಳಿಸಿಕೊಡಲಿಕ್ಕೆ ತಮ್ಮ ವಿಷಯವನ್ನು ಹೇಳಿದೆ, ಅದರಲ್ಲಿ ಏನು ತಪ್ಪಿಲ್ಲ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ವಾದಿರಾಜರು ವಿಶೇಷವಾಗಿ ಇಲ್ಲಿ ವ್ಯಾಖ್ಯಾನಕಾರರನ್ನು ವಿಷಯ ತಿಳಿಸಿಕೊಡುತ್ತಾರೆ. ಯುಮಾಂ ದೇವಂ ವಿಜಾನಾತಿ ರುಜುಸ್ಥಂ ಪುಣ್ಯಕಣ್ಣರಹ ಅಂತ ಹೇಳಿದಾಗ, ಯಾರಾದರೂ ವಿಶೇಷವಾಗಿ ಮೋಕ್ಷವನ್ನು ಬಯಸ್ತಾರೋ ಅಂಥವರು ನನ್ನನ್ನ ರುಜುಗಣಸ್ಥ ಅಂತ ತಿಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವಾಗ ಯಾರೋ ಅಂದರು, ನಮ್ಮ ಮೋಕ್ಷವೂ ಬೇಡ, ಚತುರ್ವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲ್ಲಿ ಅಂತ ದಾಸರಾಜರು ಹೇಳಿದ್ದಾರೆ. ಆದ್ರಿಂದ ವಾದರಾಜ ಚಿಂತನೆ ಮಾಡಲ್ಲ. ವಾದರಾಜ ಚಿಂತನೆ ಮಾಡಬೇಕು ಅಂದ್ರೆ ಮೋಕ್ಷ ಬೇಕು ಅಂದ್ರೆ ಮಾಡಬೇಕು, ನಮ್ಮ ಮೋಕ್ಷವೂ ಬೇಡ. ಮತ್ತೆ ಹೇಳ್ತಾರೆ, ಅಕಾಮೈಹಿ ಸರ್ವಕಾಮೈರಪಿ ಧ್ಯೇಯಮಾಹ ಅವ್ರು ಹೇಳ್ತಾರೆ. ಭಗವಂತನನ್ನು ಭಾಗವತದಲ್ಲಿ ಹೇಳ್ತಾರೆ, ಅಕಾಮ ಸರ್ವಕಾಮೋವ ಮೋಕ್ಷ ಕಾಮ ಉದಾರಧೀಹಿ ಅಂತ ಹೇಳ್ತಾರೆ. ಎಲ್ಲಾ ಕಾಮನೆಗಳಿದೆಯಾ, ಅದು ಎಲ್ಲರೂ ಕೊಡ್ಲಿಕ್ಕಾಗಲ್ಲ, ಹರಿ ಮಾತ್ರ ಕೊಡಬಲ್ಲ. ಯಥವಾ ಏನು ಬೇಡವ, ಶ್ರೀಹರಿಯೊಬ್ಬನೇ ಅಂದ್ರೆ ನೀನೇ ಬೇಕು ಅಂದ್ರೆ ಭಗವಂತನೊಬ್ಬನೇ ಅದಕ್ಕೆ ಸಮರ್ಥ. ಅದರಿಂದ ಏನು ಬೇಡವ, ವಾದಿರಾಜರ ಚಿಂತನೆ ಮಾಡಿ, ಎಲ್ಲ ಬೇಕಾ ವಾದಿರಾಜ ಚಿಂತನೆ ಮಾಡಿ, ಯಾಕೆ ದೇವರ ಪ್ರತಿಬಿಂಬರಾದ್ದರಿಂದ ಅಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾರೆ, ಹರಿದ್ರೋಹ ಗುರುದ್ರೋಹ ಸುರದ್ರೋಹ ಹರೇ ಪರೇ ಗಿರಿಗಹ್ವರ ಕಾಸಾರೆ ತಪಃ ಕುರ್ಯಾಂ ಹರೇ ಇತಿ. ವಿಶೇಷವಾಗಿ ಹರಿದ್ರೋಹ ಗುರುದ್ರೋಹ ಸುರದ್ರೋಹ ಎಲ್ಲ ಹೋಗಲಿಕ್ಕಾಗಿ ಗಿರಿಗಹ್ವರ ಕಾಸಾರೆ, ಗಿರಿಯಲ್ಲಿರತಕ್ಕಂಥ ಪರ್ವತಗಳಲ್ಲಿರುವ ಗುಹೆಗಳಲ್ಲಿ ಅಲ್ಲಿರುವಂತಹ ತಟಾಕಗಳಲ್ಲಿ ನಾನು ತಪಸ್ಸನ್ನ ಶ್ರೀಹರೇ ಅಂತ ಭಗವಂತ ಎಲ್ಲ ಈ ಪಾಪಗಳನ್ನು ಹರಣೆ ಮಾಡು ಅಂತ ತಪಸ್ಸನ್ನು ಮಾಡುತ್ತೇನೆ. ಅಯ್ಯೋ, ನಮ್ಮ ರಾಜರಾಜರಿಗೂ ಹರಿದ್ರೋಹ ಗುರುದ್ರೋಹ ಸುರದ್ರೋಹ ಬಂತೇನು ಅಂದ್ರೆ ಹೇಳ್ತಾ ಇದ್ದಾರೆ, ಸ್ವಸ್ಯ ಹರಿದ್ರೋಹಾದಿ ಪ್ರಸತ್ಯ ಭಾವೇತಿ. ರಾಜರಾಜರಿಗಂತಹ ದೋಷಗಳು ಯಾವುದೂ ಇಲ್ಲ, ಆದರೆ ಅನ್ಯೇಷಾಂ ಪ್ರಸಕ್ತ ಪಾಪಾನಾಂ ತತ್ ಪರಿಹಾರಕ್ಕೆ. ಅಂದರೆ ಬೇರೆಯವರಿಗೆಲ್ಲ ಏನಾಗುತ್ತೆ, ಹರಿದ್ರೋಹ ಬಂದೇ ಬರುತ್ತೆ. ಯಾಕೆ, ನಿತ್ಯವೂ ನಾನು 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 ಅಂತ ಹೇಳ್ತಾ ಇರೋ ಹರಿದ್ರೋಹ ಅಲ್ವಾ, ಅದಕ್ಕಿಂತ ಬೇರೆ ಬೇಕಾಗಿಲ್ಲ. ಇನ್ನ ಹರಿದ್ರೋಹ ಅಂದ್ರೆ ಇನ್ಯಾವುದು ಅಂದ್ರೆ, ಭಗವಂತನ ವಿಶೇಷ ತತ್ವಜ್ಞಾನ ಪಡಬೇಕಾಗಿದ್ದು ತತ್ವಜ್ಞಾನವನ್ನ ಬಿಡಿಸುವುದೇ ಕೊಡದಿರುವುದೇ ಹರಿದ್ರೋಹ. ಇನ್ನ ಗುರುದ್ರೋಹ ಅಂತ ಹೇಳಿದರೆ, ಗುರುಗಳಲ್ಲಿ ಬೇರೆ ಮತಿಯನ್ನು ಮಾಡುವುದು, ಅಂದರೆ ಯಾವ ವಿಶೇಷವಾಗಿರತಕ್ಕಂಥ ನನ್ನ ಉದ್ಧಾರಕರ್ತರು ಅಂತ ಮತಿ ಮಾಡುತ್ತೇವೆ, ಅದಲ್ಲದೆ ಅಯ್ಯೋ ಹಾಗೆ ಹೀಗೆ ಅಂತ ಏನು ಬುದ್ಧಿ ಬರುತ್ತೆ ಅದು ಗುರುದ್ರೋಹ ಅಂತ ಹೇಳುತ್ತಾರೆ. ಇನ್ನು ಸುರದ್ರೋಹ, ದೇವತೆಗಳು ಬರುತ್ತಾರೆ, ಆ ದೇವತೆಗಳಿಗೆ ಏನೇನು ವಿಶೇಷವಾದಂತಹ ಗೌರವ ಸಲ್ಲಿಸಬೇಕು ಅದು ಸಲ್ಲಿಸದೇ ಹೋಗುವುದು ನಾವು ಮಾಡ್ತೀವಲ್ಲ, ಏನದು? ನಿತ್ಯ ನಾವು ನಮ್ಮೊಳಗಿರುವ ತತ್ವಾಭಿಮಾನಿಗಳನ್ನ ಹೆಸರು ಹೆಸರಿಂದ ಸ್ಮರಣೆ ಮಾಡಿ, ಸ್ವಾಮಿ ನಿಮ್ಮಿಂದ ಉಪಕಾರ ಆಗ್ತಾ ಇದೆ ಅಂತ ಅಟ್ಲೀಸ್ಟ್ ಥ್ಯಾಂಕ್ಸ್ ಆದ್ರೂ ಹೇಳ್ತೀವ? ಹೇಳಲ್ಲ. ಯಾವಾಗಾದ್ರೂ ಕಕ್ಷಾಧಾರ ತಮ್ಮ ಅಂತ ಹೇಳಬೇಕು ಅಂದ್ರೆ ಸರ ಸರ ಹೇಳಿ ಮುಗಿಸ್ತೀವಿ ಅಷ್ಟೇ ಹೊರತು, ನಮ್ಮೊಳಗಿದ್ದಾರೆ ಇಷ್ಟು ಉಪಕಾರ ಮಾಡ್ತಾ ಇದ್ದಾರೆ ಅವರ ಸ್ಮರಣೆ ನಾನು ಅವಶ್ಯ ಮಾಡಲೇಬೇಕು ಅಂತ ಅವರಿಗೆ ಅವರ ಸ್ಮರಣೆ ಮಾಡಿ ಅವರ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀವ. ಇಲ್ಲದಿದ್ರೇನಾಗುತ್ತೆ? ಸುರದ್ರೋಹ ಆಗುತ್ತೆ. ಗುರುಗಳು ಮಾಡಿದ ಉಪಕಾರವನ್ನು ಸ್ಮರಿಸಿ ಅಯ್ಯಾ ನಿಮ್ಮಿಂದ ಉಪಕಾರ ಆಯಿತು ಅಂತ ಸ್ಮರಿಸ್ತಾ ಇದ್ದೀವ, ಇಲ್ಲ, ಗುರುದ್ರೋಹ. ಭಗವಂತ ನಿತ್ಯ ಮಾಡುವ ಉಪಕಾರವನ್ನು ನಿತ್ಯ ಸ್ಮರಣೆ ಮಾಡ್ತಾ ಇದ್ದೀವ, ಅದೂ ಇರಲ್ಲ. ಹರಿದ್ರೋಹ ಗುರುದ್ರೋಹ ಸುರದ್ರೋಹ ಇವೆಲ್ಲ ನಮಗೆ ಬಂದರೆ ಅದನ್ನು ಪರಿಹಾರ ಮಾಡಲಿಕ್ಕಾಗಿ ವಾದಿರಾಜಗುರು ಸಾರ್ವಭೌಮರು ಗಿರಿ ಗಹ್ವರ ಕಾಸಾರೇ ತಪಃ ಕುರ್ಯಾಂ ಹರೇ ರೀತಿ. ಗಿರಿ ಗಹ್ವರ, ಗಿರಿ ನಾನಾ ಪರ್ವತಗಳು, ಹೇಗೆ ದೇವರಾಯನ ದುರ್ಗ ಮೊದಲಾದಂತಹ ಪುಣ್ಯಕ್ಷೇತ್ರಗಳು, ತುಂಬುರುತೀರ್ಥ ಮೊದಲಾದಂತಹ ಪುಣ್ಯಕ್ಷೇತ್ರಗಳು, ಆ ಪರ್ವತಗಳಲ್ಲಿ ಅಲ್ಲಿರ್ತಕ್ಕಂಥ ಗುಹೆಗಳಲ್ಲಿ ನಾನಾ ಸರೋವರ ಪ್ರಾಂತಗಳಲ್ಲಿ ವಾದಿರಾಜ ಗುರುರಾಜರು ತಪಸ್ಸನ್ನ ಮಾಡುತ್ತಾರಂತೆ, ಈ ಎಲ್ಲ ಜೀವರಾಶಿಗಳು ಉದ್ಧಾರ ಆಗಲಿ ಅಂತ. ಆ ತಪಸ್ಸನ್ನ ಮಾಡಿ 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 ನಾವು ಅವರತ್ರ ಬರುವಂತೆ ಮಾಡುತ್ತಾರೆ. ನಾವು ಅವರ ಹತ್ರ ಹೋಗಿ ದರ್ಶನ ಮಾಡಲಿಕ್ಕಾಗಲಿ, ನಮ್ಮ ಹೃದಯದಲ್ಲಿ ವಾದಿರಾಜರ ಸ್ಮರಣೆ ಬರಲಿಕ್ಕಾಗಲಿ ನಮ್ಮ ಪುಣ್ಯ ಎಷ್ಟು ಒಂದು ಬಹಳ 1% ಇಲ್ಲ. 99% ಯಾವುದು? ವಾದಿರಾಜರು ಮಾಡಿದ ತಪಸ್ಸೆ, ಎಲ್ಲಾ ಜೀವರಾಶಿಗಳು ಉದ್ಧಾರ ಆಗಲಿ ಅಂತ ಮಾಡಿದ ತಪಸ್ಸಿನಿಂದ ನಾವು ಅವರ ದರ್ಶನ ಪಡಲಿಕ್ಕೆ ಸಾಧ್ಯ. ನಾವೇ ನಮ್ ಪುಣ್ಯ ವಾದಿರಾಜ ದರ್ಶನ ಆಯಿತು ಅಂದ್ರೆ ಬಹಳ ತಪ್ಪು ತಿಳುವಳಿಕೆ. ಅದರಿಂದ ನಮ್ಮನ್ನ ಕರೆಸಿ ತಾವು ಮಾಡಿದ ತಪಸ್ಸನ್ನೆಲ್ಲ ಒಂದು ಕ್ಷಣದಲ್ಲಿ ದೃಷ್ಟಿಯ ಮೂಲಕವೇ ನಮಗೆ ಕೊಟ್ಟು ಉದ್ಧಾರ ಮಾಡಿಬಿಡುತ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹರಿದ್ರೋಹ ಗುರುದ್ರೋಹ ಸುರದ್ರೋಹ ಹರೇ ಪರೇ ಎಂದು. ಗಿರಿಗಹ್ವರ ಕಾಸಾರೆ ಅಂತ ಹೇಳಿದರೆ ಹೊರಗಿರುವಂತಹ ಬ್ರಹ್ಮಾಂಡದಲ್ಲಿರುವ ನಾನಾ ಪ್ರಾಂತಗಳಲ್ಲಿ. ಇನ್ನ ಗಿರಿ ಅಂದ್ರೆ ಯಾವುದು ಅಂದ್ರೆ ಎಲ್ಲರ ಹೇಳ್ತಾರಲ್ಲ ಯಾವುದು, ತ್ರಿಕೂಟ ಪರ್ವತ, ತ್ರಿಕೂಟ ಗಿರಿ. ಯಾವುದು? ಶರೀರ, ಸತ್ವರಜಸ್ ತಮೋ ಗುಣಗಳ ಕೂಟ ಇರುವಂತಹ ಶರೀರ, ಇದೇ ಪರ್ವತ. ಈ ಪರ್ವತದಲ್ಲಿ ಇರತಕ್ಕಂಥ ಗಹ್ವರ ಯಾವುದು? ದೊಡ್ಡ ಗುಹೆ, ಹೃದಯ. ಹೌದಾ? ಅಲ್ಲಿರುವಂತಹ ಕಾಸಾರ, ಕಾಸಾರ ಅಂದ್ರೆ ದೊಡ್ಡ ಸರೋವರ, ಹೃದಯದಲ್ಲೇ ಸರೋವರ ಇದೆ. ಅಲ್ಲೇ ತಪಸ್ಸನ್ನ ವಾದಿರಾಜರು ಎಲ್ಲರ ಹೃದಯ ಗುಹೆಯಲ್ಲೇ ಕೂತುಕೊಂಡು ಅಲ್ಲಿರುವ ಸರೋವರದಲ್ಲೇ ತಪಸ್ಸನ್ನ ಮಾಡುತ್ತಾ ಇದ್ದಾರೆ ಎಲ್ಲರಿಗಾಗಿ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ವಿಶೇಷವಾಗಿ ಇದನ್ನ ಚಿಂತನೆ ಮಾಡಿದರೆ ನಮಗೇನು ಬರುತ್ತೆ ಅಂತ ಹೇಳ್ತಾರೆ. ವಾದಿರಾಜರು ಸರ್ವತ್ರ ಮಹತ್ತತ್ವ ಎಷ್ಟರವರೆಗೆ ವ್ಯಾಪ್ತಿ ಇದೋ ಅಷ್ಟರ ಪರ್ಯಂತ ತಾವು ವ್ಯಾಪಿಸಿ ನಿಂತು ಭಗವಂತನ ಕುರಿತಾಗಿ ತಪಸ್ಸನ್ನ ಮಾಡುತ್ತಾ ಆ ಭಗವಂತನ ತಪಸ್ಸಿನಿಂದ ಸ್ವಾಮಿ ಈ ಸಜ್ಜನರೆಲ್ಲರೂ ಕೂಡ ತಮ್ಮ ತಮ್ಮ ಪಾಪಗಳಿಂದ ಬಿಡುಗಡೆಯಾಗಿ ಬೇಗ ಬರಲಿ ಅಂತ ವಾದಿರಾಜರು ತಪಸ್ಸು ಮಾಡುತ್ತಾ ಇದ್ದಾರೆ ಅಂತ ತಿಳಿದು ವಾದಿರಾಜರ ಸ್ಮರಣೆ ಮಾಡುತ್ತಾ ಹೇ ಸ್ವಾಮಿ ಇಂಥ ತಪಸ್ಸು ಮಾಡುವವರು ನೀವು ಅಂತ ಎರಗಿದರೆ ಅವಾಗ ನಮಗೇನಾಗುತ್ತೆ, ತಪಸ್ಸಮೃದ್ಧಿ ಕಾಮೇನ ಜ್ಞೇಯಂ, ನಮಗೆ ವಿಶೇಷವಾದ ತಪಸ್ಸು ಬರುತ್ತಂತೆ. ವಿಶೇಷವಾದ ಎಂಥ ತಪಸ್ಸು ಅಂದ್ರೆ ನಾವು ಭಗವಂತನ ದರ್ಶನಕ್ಕೆ ಮಾಡಬೇಕಾದ ತಪಸ್ಸೊಂದು, ಅದರಲ್ಲಿ ಭಾಗವಾಗಿ ನಮಗಿಂತ ನಮ್ಮ ಶರಣಾಗತರಾಗಿ ನಮ್ಮಿಂದ ಜ್ಞಾನ ಪಡೆಯಬೇಕು ಅಂತ ಯಾರ್ಯಾರು ಬಂದಿರ್ತಾರೆ ಅವರಲ್ಲೂ ಬರುತ್ತಲ್ಲ. ಹೇಗೆ ನಮ್ಮಲ್ಲಿರುವ ಹರಿದ್ರೋಹ ಗುರುದ್ರೋಹ ಸುರದ್ರೋಹ ಇವೆಲ್ಲ ಪಾಪವನ್ನ ಪರಿಹಾರ ಮಾಡಲಿಕ್ಕೆ ವಾದಿರಾಜರು ತಪಸ್ಸು ಮಾಡುತ್ತಾ ಇದ್ದಾರೋ, ನಾವು ಕೂಡ ನಮ್ಮಕ್ಕಿಂತ ಚಿಕ್ಕವರು ನಮ್ಮ ಕಾಲಿಗೆ ಬಿದ್ದವರು ಯಾರಿರ್ತಾರೆ ಅಂಥವರ ಹರಿದ್ರೋಹ ಸುರದ್ರೋಹ ಗುರುದ್ರೋಹ ಹೋಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಲ್ಲ. ನಾವು ಅಂಥ ಬುದ್ಧಿಯನ್ನು ಕೊಟ್ಟು ವಾದಿರಾಜರ ಶರಣಾಗತರಾಗುವಂತೆ ನಮ್ಮನ್ನು ಮಾಡುತ್ತಾರೆ. ಅದರಿಂದ ನಾವು ನಮ್ಮ ಹಿಂದೆ ಬರುವಂತವರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ವಾದಿರಾಜರ ಅನುಗ್ರಹದಿಂದ ತಪಸ್ಸನ್ನು ಅಂದ್ರೆ ತಪ ಆಲೋಚನೆ ಭಗವಂತನ ಕುರಿತಾದ ಸತತ ಆಲೋಚನೆ ಬರುವಂತ ಆಗುತ್ತೆ. ಇಲ್ಲೆಲ್ಲ ಕಡೆ ಕೂಡ ವಾದಿರಾಜರ ಪರಿಚಯ, ಹೀಗಿದ್ದಾರೆ 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 ಅಂತ ಪರಿಚಯ ಮಾಡಿದರೆ ಹಾಗಿರುವಂತಹ ವಾದಿರಾಜರ ಆ ಗುಣಗಳನ್ನು ಚಿಂತನೆ ಮಾಡಿದರೆ ನಮಗೆ ಅಂಥ ಫಲಗಳೇ ನಮಗೆ ಬರ್ತಾ ಇದೆ. ಆ ಯಾವ ಫಲ ಬರುತ್ತಾ ಇದೆ ಯಾವ ಗುಣಚಿಂತನೆಯಿಂದ ಅದು ತಿಳ್ಕೋಬೇಕು, ತಿಳ್ಕೊಂಡು ಅದನ್ನ ಭಾಗ ಮಾಡಿ ಇಟ್ಟುಕೊಳ್ಳಬೇಕು. ಯಾವ ಯಾವ ಫಲಕ್ಕೆ ಯಾವ ಯಾವ ಚಿಂತನೆ ಅಂತ ನೋಡಿ ಆಯಾ ಚಿಂತನೆಗಳು ಮಾಡುವಾಗ ಅಂತಹ ಫಲ ನಮಗೆ ಬರ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೋಬೇಕು. ಒಟ್ಟಾರೆ ಎಲ್ಲಾ ಫಲಗಳ ತಾತ್ಪರ್ಯ ಗುರುಗಳಂತರ್ಯಾಮಿ ಹರಿಯನ್ನ ಪಡೆಯೋದೇ ಎಂಬ ಫಲ ಇದ್ದರೆ ಈ ಫಲಗಳು ಲೆಕ್ಕ ಮಾಡಿದ್ರೂ ಅಡ್ಡಿ ಇಲ್ಲ. ಅದಿಲ್ಲದೆ ಅದು ಬೇಕು ಇದು ಬೇಕು ಅಂತ ಮಾಡಿದರೆ ಫಲಗಳನ್ನೇ ತಪ್ಪಾಗುತ್ತೆ. ಇನ್ನು ಮುಂದೆ ಹೇಳ್ತಾರೆ, ಗಿರಿಜಾ ಪತಿಮಾರಾಧ್ಯ ವಿರಜಾರ್ಕಾಯುತ ದ್ಯುತಿಂ ಸುರಜಾತ ಚರಂ ದೇವಂ ಅರಿಜಾತ ಹರಂ ಪರಂ ಗುರುಜಾತ ಮತಿಂ ಲಕ್ಷ್ಯೇ ನರಜಾತಿಂ ಸಮುಸೃಜೇ ಹರಿಜಾತ ಗುಣಾಂಧ್ಯಾಯೇ ಕರಜಾತಾಭಯಂ ಲಭೇ. ವಿಶೇಷವಾಗಿರತಕ್ಕಂಥ ಶ್ಲೋಕಗಳನ್ನ ಹೇಳ್ತಾ ಇದ್ದಾರೆ. ಗಿರಿಜಾಪತಿಂ ಆರಾಧ್ಯ ಅಂತ ಹೇಳ್ತಾ ಇದ್ದಾರೆ. ಗಿರಿ ಅಂದ್ರೆ ಏನು ಹೇಳ್ತಾರೆ? ಗಿರಿಹಿ ಪ್ರಾಣ ಸಮುದ್ದಿಷ್ಟ ತತ್ಸುತ ವೇದವಾಕ್ಸ್ಮೃತ ಅಂತ ವಿಶೇಷವಾಗಿ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಅದರಿಂದ ಗಿರಿಹಿ ಅಂದ್ರೆ ಯಾವುದು? ಗಿರಿ ಅಂದ್ರೆ ಪ್ರಾಣ, ಗಿರಿ ಅಂದ್ರೆ ಪ್ರಾಣದೇವರು. ಅವರ ಮಗಳು ಗಿರಿಜಾ ಅಂದ್ರೆ ಯಾರು ಅಂತ ಹೇಳಿದರೆ ವೇದವಾಕ್, ವೇದಗಳನ್ನ ಗಿರಿಜಾ ಅಂತ ಕರೀತಾರೆ. ಆ ಗಿರಿಜಾ ಎಂಬ ವೇದವಾಣಿಗೆ ಪತಿ ಯಾರು? ಗಿರಿಜಾ ಪತಿ ಅಂದ್ರೆ ವೇದವ್ಯಾಸ. ಗಿರಿಜಾಪತಿ ಅಂದ್ರೆ ಒಂದು ಮಾತಲ್ಲಿ ರುದ್ರದೇವರು ಅಂತ ಅರ್ಥ ಆಗುತ್ತೆ. ಗಿರಿಜಾಪತಿ ಅಂದ್ರೆ ವೇದವ್ಯಾಸ ದೇವರು. ಇವರು ಯಾರನ್ನ ನೋಡಿದ್ರೆ ಏನನ್ಸುತ್ತೆ, ಗಿರಿಜಾಪತಿ ಮಹಾರಾಜ್ಯ ಅಂತ ಹೇಳಿದುಕೊಳ್ಳ, ಇವ ವಾದಿರಾಜ ವಿಜಯಣಸ್ಥರು ಅಂತ ಹೇಳ್ತೀರಾ. ಆಖ್ಯಾನದಲ್ಲೇ ಅವ್ರು ಹೇಳ್ಕೊಂಡಿದ್ದಾರಲ್ಲ ಗಿರಿಜಾಪತಿ ಮಹಾರಾಧ್ಯ ಅಂತ ಹೇಳಿ ರುದ್ರದೇವರ ಆರಾಧನೆ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಇದೇನು ಜಗನಸ್ಥರ್ರಿ ಅಂತ ಹೇಳಿದ್ರೆ ಸರಿ ಹಾಗ್ ಬರ್ತೀರಾ. ಹಾಗ್ ಬಂದಾಗ ನಮ್ಮ ಸ್ವಾಮಿಯೇ ರುದ್ರದೇವರ ಆರಾಧನೆ ಮೇಲ್ನೋಟಕ್ಕೆ ಮಾಡಿದಂತೆ ಮಾಡಿ ಮಕ್ಕಳನ್ನು ಪಡೆದಂತೆ ಮಾಡಿಲ್ವ, ಸರಿ ಹಾಗೂ ಇಟ್ಕೊಳ್ಳಿ. ಇಲ್ಲ ಹಾಗಿಲ್ಲ, ಸ್ಪಷ್ಟವಾಗಿ ಆಖ್ಯಾನಕಾರ ತಿಳಿಸಿಕೊಡುತ್ತಾರೆ ಏನದು ಗಿರಿಜಾಪತಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮುಂದೆ ಮುಂದೆ ವಿಶೇಷವಾದ ವಿಶೇಷಣಗಳೆಲ್ಲ ನಮ್ಮ ಸ್ವಾಮಿಯಲ್ಲೇ ಕೊಡುತ್ತೆ. ಗಿರಿಜಾಪತಿ ಅಂದ್ರೆ ವೇದವ್ಯಾಸ ದೇವರು. ಅಂತಹ ವೇದವ್ಯಾಸ ದೇವರನ್ನ ನಾನು ಅಂದ್ರೆ ತತ್ಪತಿಂ ಬಾದರಾಯಣಂ ಹಯವದನಂ ವಾ ಆರಾಧ್ಯ, ಅಂತ ವೇದ ವಾಕ್ಪತಿ ಆಗಿರತಕ್ಕಂಥ ವೇದವ್ಯಾಸರನ್ನಾಗಲಿ ಹಯಗ್ರೀವದ ಇಬ್ಬರನ್ನು ಆರಾಧನೆ ಮಾಡಿ ವಿಶೇಷವಾಗಿ ಅವರೆಂಥವರು ಅಂದ್ರೆ ವಿರಜ ಅರ್ಕ ಆಯುತ ದ್ಯುತಿಂ ವಿರಜಸ್ಕಂ ಸೂರ್ಯಾಯುತ ಕಾಂತಿಂ ಅಂತ ಹೇಳ್ತಾ ಇದ್ದಾರೆ. ರಜ ಅಂದ್ರೇನು? ಕೆಂಪು. ಸೂರ್ಯನಲ್ಲಿ ಕೆಂಪು ನೋಡಿ, ಸೂರ್ಯನಲ್ಲಿ ತಾಪ ಕೊಡುವ ಲಕ್ಷಣ ಸೂರ್ಯನದು. ಸೂರ್ಯ ಯಾವಾಗ ಹೆಚ್ಚು ತಾಪ ಕೊಡುತ್ತಾನೆ? ಆದರೆ ಇನ್ನೊಂದು ಮಾತಲ್ಲಿ ಹೇಳ್ಬೋದಾ? ಕೆಂಪಿಲ್ಲದ ಸೂರ್ಯ. ಸೂರ್ಯನಲ್ಲಿ ಮಧ್ಯಾಹ್ನ ಕಾಲಕ್ಕೆ ಹೋಗಲಿಕ್ಕೆ ಮೊದಲು ಕೆಂಪು ಚೂರು 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 ಇರುತ್ತೆ. ಕೆಂಪಿಲ್ಲದ ಸೂರ್ಯ ಮಧ್ಯಾಹ್ನ ಕಾಲದಲ್ಲಿ ಬರ್ತಾನೆ ಮತ್ತು ಕೆಂಪಂಟತ್ತೆ. ರಜ ಇಲ್ಲದ ಸೂರ್ಯ, ವಿರಜನಾದ ಸೂರ್ಯ ಯಾರು? ಮಧ್ಯಾಹ್ನ ಕಾಲದ ಸೂರ್ಯ. ಚೂರು ಕೆಂಪಿಲ್ಲ, ಬಿಳಿಯಾಗಿರ್ತಾನೆ, ಶುದ್ಧವಾಗಿ ಕೊಳಿತಾ ಇರ್ತಾನೆ. ಎಂಥ ಪ್ರಕಾಶ! ಮತ್ತು ಬೆಳಗಿನ ಸೂರ್ಯನ ನೋಡಬಹುದು, ಅಸ್ತಮಿಸುವ ಸೂರ್ಯನ ನೋಡಬಹುದು, ರಜನಾದ ಸೂರ್ಯ ರಜಸ್ಕನಾದ ಸೂರ್ಯನ ನೋಡಬಹುದು ಎರಡು ಕಾಲಕ್ಕೆ. ಮಧ್ಯಾಹ್ನ ಕಾಲದ ಸೂರ್ಯನ ಮಾತ್ರ ನೋಡ್ಲಿಕ್ಕಾಗಲ್ಲ. ಅಂಥ ಮಧ್ಯಾಹ್ನ ಕಾಲದ ನೋಡಲಿಕ್ಕೆ ಸಾಧ್ಯವಿಲ್ಲದ ಮಧ್ಯಾಹ್ನ ಕಾಲದ ಸೂರ್ಯ ಎಂಥದ್ದು? 10,000 ಸೂರ್ಯ ಎಷ್ಟು ಪ್ರಕಾಶ ಇರುತ್ತೋ ಅದು ನಮ್ ತಲೆಗೆ ಬರ್ಲಿಕ್ಕೆ, ಕ್ಯಾಲ್ಕುಲೇಟರ್ ಇಟ್ಕೊಂಡ್ರೆ ಬರ್ಲಿಕ್ಕೆ ಅಂತ ಇಲ್ಲ. ಅನಂತ ಸೂರ್ಯಕಾಂತಿ ಅವರದ್ದು. ಹೇಳ್ತಾ ಇದ್ದಾರೆ ಅಯುತ, ಹೇಳ್ತಾರೆ ವಿರಜಾರ್ಕಾಯುತ ದ್ಯುತಿ ಅಂದ್ರೆ ವಿಶೇಷವಾದ ಮಧ್ಯಾಹ್ನ ಸೂರ್ಯ ಕಾಂತಿಯಿಂದ ಹೊಳೆಯುವಂತಹ ಅಂದ್ರೆ 10,000 ಅಂದ್ರೆ ಸಾವಿರಾರು ಅಥವಾ ಅನಂತ ಸೂರ್ಯ ಕಾಂತಿಯಿಂದ ಹೊಳೆಯತಕ್ಕಂಥ ಆ ವೇದವ್ಯಾಸ ದೇವರನ್ನ. ಇನ್ನ ಅವರ ಗುಣಗಳೇನು ಅಂತ ಹೇಳುತ್ತಾರೆ. ಸುರದಾತ ಚರಂ ದೇವಂ ಅರಿಜಾತ ಹರಂ ಪರಂ. ಸುರಜಾತ ಚರಂ, ಸುರರು ಅಂದ್ರೆ ಯಾರು ಅಂದ್ರೆ ದೇವತೆಗಳು, ಅವರ ಜಾತ ಅಂದ್ರೆ ಸಮೂಹ, ಅದರಲ್ಲಿ ಚರಂತಂ ತಿರುಗಾಡುವಂಥವ ಅಂದರೆ ವಿಶೇಷವಾಗಿ ಆ ದೇವತೆಗಳ ಅಂತರ್ಯಾಮಿಯಾಗಿ ನಮ್ಮ ಶರೀರದಲ್ಲಿ, ಎಲ್ಲರ ಶರೀರದಲ್ಲಿ, ಪ್ರಪಂಚದಲ್ಲಿರುವ ಎಲ್ಲಾ ಠಾವಿನಲ್ಲಿ ಇರುವ ದೇವತೆಗಳ ಒಳಗೆ ತಿರುಗಾಡುವಂಥವ ಸುರ ಜಾತ ಚರ. ಅಥವಾ ಇನ್ನೊಂದರ್ಥ, ಸುರ ಜಾತ ಸುರರು ದೇವತೆಗಳು ತತ್ವಾಭಿಮಾನಿಗಳು, ಅವರಿಂದ ಜಾತ ಹುಟ್ಟಿದ್ದು ಯಾವುದು ಅಂದ್ರೆ ನಮ್ಮೊಳಗೆ ಸಕಲ ಕರ್ಮಗಳು ಅವರೇ ಮಾಡಿಸೋದು. ಆ ವಿಶೇಷವಾದ ದೇವತೆಗಳು ನಮ್ಮಿಂದ ಮಾಡಿಸಿದ ಕರ್ಮಗಳ ಗುಂಪೆ ಸುರ ಜಾತ. ಅದನ್ನ ಚರಂ, ಚರ ಗತಿಭಕ್ಷಣ ಯೋಹೋ ಅಂತ ಅಂದ್ರೆ ಚರ ಅಂದ್ರೆ ತಿರುಗೋದು, ಚರ ಅಂದ್ರೆ ತಿನ್ನೋದು ಕೂಡ. ಸುರ ಜಾತ ಚರಂ ಅಂದ್ರೆ ದೇವತೆಗಳು ಜೀವರ ಮೂಲಕ ಮಾಡಿಸುವ ಕರ್ಮಗಳನ್ನು ಅನ್ನವಾಗಿ ಸ್ವೀಕಾರ ಮಾಡುವಂಥವ ಸುರಜಾತ ಚರಂ. ಸುರಜಾತ ಚರಂ ಇನ್ನೊಂದರ್ಥ, ಸುರರ ಗುಂಪಿನ ಒಳಗಿದ್ದು ತಾನೇ ಕೆಲಸ ಮಾಡಿಸ್ತಾ ಅವರ ಮೂಲಕ ಮಾಡಿಸಿದ ಸಕಲ ಜೀವರ ಕರ್ಮವನ್ನ ಸ್ವೀಕಾರ ಮಾಡುವವ. ಬಿಂಬ ಯಾರನ್ನ ಕುರಿತು ಹೇಳ್ತಾ ಇದ್ದಾರೆ? ನಾನು ಇಂಥ ವೇದವ್ಯಾಸರ ಚಿಂತನೆ ಮಾಡುತ್ತೇನೆ ಅಂದ್ರೆ ಬಿಂಬಮೂರ್ತಿಯಾದ ವೇದವ್ಯಾಸರ ಚಿಂತನೆ ಮಾಡುತ್ತೇನೆ. ನಂತರ ಅರಿಜಾತ ಹರಿಂ ಹರಂ, ಇಲ್ಲಿ ದೇವಂ ಅಂದ್ರೆ ಕ್ರೀಡಾ ಆದಿ ಗುಣ ಸಂಪನ್ನಂ ಅಂದ್ರೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು ಕೂಡ ಯಾರಿಂದ ಏನು ಅಪೇಕ್ಷೆ ಪಡದೆ ಅವರವರ ಉದ್ಧಾರಕ್ಕಾಗಿ ಮಾಡತಕ್ಕಂಥವ ಸ್ವಾಮಿ. ನಂತರ ಅರಿಜಾತ ಹರಂ, ಅರಿಗಳು ಯಾರು? ಕಾಮಾದಿ ಅಂತರ್ಗತ ಶತ್ರುಗಳು ಅಥವಾ ತತ್ವಾಭಿಮಾನಿ ದೈತ್ಯರು. ಈ ದೈತ್ಯರೆಲ್ಲರೂ ಕೂಡ ಅವರ ಜಾತ ಅಂದ್ರೆ ಅವರ ಗುಂಪನ್ನ ಹರಂ ನಾಶ ಮಾಡತಕ್ಕಂಥವ ಅಂದ್ರೆ ಒಳಗಿನ ಶತ್ರುಗಳನ್ನ ಹೊರಗಿನ ಶತ್ರುಗಳನ್ನ ನಾಶ ಮಾಡತಕ್ಕಂಥವ ಅರಿಜಾತ ಹರಂ, ಅಥವಾ ಅರಿಗಳು ಅಂದ್ರೆ ತತ್ವಾಭಿಮಾನಿ ದೈತ್ಯ. ಅವರಿಂದ ಜಾತ ಹುಟ್ಟಿದ ಪಾಪ ಕರ್ಮ, ಅವರೆಲ್ಲ ನಮ್ಮಿಂದ ಪಾಪ ಕರ್ಮ ಎಲ್ಲ ಮಾಡಿಸೋದು, ಅವರೇ ನಮ್ಮಿಂದ ಪಾಪ ಕರ್ಮ ಮಾಡಿಸೋದು, ಅದನ್ನ ಹರಂ, ಆ ಪಾಪ ಕರ್ಮವನ್ನ ನಾಶ ಮಾಡತಕ್ಕಂಥವ. ಅಥವಾ ಅರಿಜಾತ, ಅರಿಗಳು ಯಾರು? ತತ್ವಾಭಿಮಾನಿ ದೈತ್ಯರು. ಅವರಿಂದ ಹುಟ್ಟಿದ ಪುಣ್ಯಕರ್ಮ, ಅವರು ಮಾಡಿದ ಪುಣ್ಯಕರ್ಮ, ಅದನ್ನ ಹರಂ, ಅದನ್ನು ತೆಗೆದು ಬಿಡುವವ. ಅದನ್ನ ಸಜ್ಜನರಿಗೆ ಕೊಟ್ಟು ಅವರಿಗೆ ಪಾಪವನ್ನ ಕೊಟ್ಟು ಅವರನ್ನ ವಿಶೇಷವಾಗಿ ನಾಶ ಮಾಡತಕ್ಕಂಥವ. ಆದ್ದರಿಂದಲೇನೆ ಪರಂ ಅಂದ್ರೆ ಕ್ಷರಾಕ್ಷರ ವಿಲಕ್ಷಣಂ ಭಗವಂತ, ಅಂತಹ ಭಗವಂತನನ್ನು ನಾನು ಚಿಂತನೆ ಮಾಡುತ್ತಾ ಇದ್ದೇನೆ. ನೋಡಿ, ಒಂದೇ ಮಾತಿನಲ್ಲಿ ನಮ್ಮ ಸಾಧನೆಗೆ ಬೇಕಾದ ಭಗವಂತನ ಗುಣಚಿಂತನೆಯನ್ನೆಲ್ಲ ಕೊಡತಾ ಇದ್ದಾರೆ. ಏನು ಬೇಕಾಗಿದೆ ಇಲ್ಲಿ? ಗಿರಿಜಾಪತಿಂ, ನಿಮ್ಮ ಬಿಂಬಮೂರ್ತಿಯನ್ನ ಗಿರಿಜಾಪತಿ ಎಂದು ಚಿಂತನೆ ಮಾಡಿ ಅಂದ್ರೆ ವೇದ ವಾಕ್ಪತಿ, ವೇದ ವಾಕುಗಳೇನಿವೆ? ಗಿರಿಜಾ ವೇದ ವಾಕ್, ಅದಕ್ಕೆ ಪತಿಯಾದ ವೇದವ್ಯಾಸರೇ ನನ್ನ ಬಿಂಬ ಎಂದು ಚಿಂತನೆ ಮಾಡಿದರೆ ಅದು ಮುಂದೆ ಬರುತ್ತೆ. ಇದು ಇನ್ನ ಗಿರಿಜಾಪತಿಯಲ್ಲಿ ಇದೆ ಗುರುಜಾತಮತಿ. ನೆಕ್ಸ್ಟ್ 11ನೇ ಶ್ಲೋಕ ಗುರುಜಾತಮತಿಂ ಲಪ್ಸ್ಯೇ ಅಂತ ಬರುತ್ತದೆ. ಇವಾಗ ಗಿರಿಜಾಪತಿ ಆರಾಧ್ಯ ಎಂಬುದರ ಅರ್ಥ ಹೇಳ್ತಾ ಇದ್ದೇನೆ. ಹಿಂದಿನ ಶ್ಲೋಕದ ಗಿರಿಜಾಪತಿ ಅಂತ ಹೇಳಿದರೆ ವೇದವ್ಯಾಸರು ಎಂಥವರು? ವೇದ ವಾಕ್ಯಕ್ಕೆ ಪತಿಯಾದವರು. ಅವರು ನನ್ನ ಬಿಂಬ ಅಂತ ಚಿಂತನೆ ಮಾಡಿದರೆ ನಮಗೂ ಕೂಡ ಒಳ್ಳೆ ಶಾಸ್ತ್ರಜ್ಞಾನ ಬರುತ್ತೆ. ಇನ್ನ ವಿರಜಾರ್ಕಾಯುತದ್ಯುತಿಂ ಅಂತ ವೇದವ್ಯಾಸರು ಚಿಂತನೆ ಮಾಡಿದರೆ ನಮ್ಮಲ್ಲೂ ವೇದವ್ಯಾಸರ ಕಾಂತಿ, ಒಳಗಿದ್ದ ಕಾಂತಿ ಹೊರಗೆ ಬಂದು ನಮ್ಮಲ್ಲೂ ಹೊರಹೊಮ್ಮುತ್ತೆ ಆ ಕಾಂತಿ. ವಿಶೇಷವಾಗಿ ನಮ್ಮಲ್ಲೂ ಕಾಂತಿ ಹೇಗಿರುತ್ತೆ ಅಂತ ಹೇಳಿದರೆ ದೈತ್ಯರು ನಮ್ಮ ತಂಟೆಗೆ ಬಾರದಷ್ಟು ಕಾಂತಿ ನಮ್ಮಲ್ಲೂ ಬರ್ತಾ ಇರುತ್ತೆ. ಕೆಲವರು ನೋಡಿದ ಕೂಡಲೇ ಕೆಲವರಿಗೆ ಬಹಳ ಇಷ್ಟ ಆಗುತ್ತೆ, ಕೆಲವರು ನೋಡಿದ ಕೂಡಲೇ ಕೆಲವರಿಗೆ ಬಹಳ ಕಷ್ಟ ಆಗಿ ಹೋಗ್ತಾರೆ. ಹೆಚ್ಚಿನ ಪರಿಚಯ ಇರಲ್ಲ, ಪರಿಚಯ ಇರಲ್ಲ, ದೂರ 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 ಹೋಗ್ತಾರೆ. ಕೆಲವು ಹತ್ತಿರ ಆಗ್ತಾರೆ, ಅಂದ್ರೆ ಮಾಮೂಲ ಹೇಳ ಆರ್ ಆರ್ ಡಿಫರೆನ್ಸ್ ಅಂತ ಹೇಳ್ತಾರೆ. ಅವರ ತೇಜಸ್ಸು ಕೆಲವರನ್ನ ದೂರ ಹೋಗುವಂತೆ ಮಾಡಿದರೆ ಕೆಲವರನ್ನ ಹತ್ತಿರ ಕರೆಯುತ್ತೆ. ಅದಕ್ಕೆ ಹೇಳ್ತಾರೆ ನಮ್ಮ ತೇಜಸ್ಸು ಕೂಡ ನಮ್ಮ ಸುತ್ತು ಇರುವ ತೇಜಸ್ಸು ಎಲ್ಲಿಂದ ಬರುತ್ತೆ? ಸ್ವಾಮಿ ಕೊಟ್ಟರೆ ತಾನೆ ನಮ್ಮ ಬಿಂಬಮೂರ್ತಿಯನ್ನ ಇಂಥ ತೇಜೋಮಯ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ಭಗವಂತ ಎಂಥ ತೇಜಸ್ಸನ್ನ ಹೊರಡಿಸ್ತಾನೆ ಅಂದ್ರೆ ದೇವತೆಗಳಿಗೆ ಹತ್ತಿರ ಮಾಡುವ, ದೈತ್ಯರಿಗೆ ದೂರ ಮಾಡುವ ತೇಜಸ್ಸನ್ನು ನಮ್ಮಲ್ಲಿ ಭಗವಂತ ಹೊರಡಿಸ್ತಾ ಬರುತ್ತಾನೆ. ನಮ್ಮಲ್ಲಿ ರಿವರ್ಸ್ ಆಗಿದೆ, ದೈತ್ಯರಿಗೆ ಹತ್ತಿರ ಮಾಡುವಂತ, ದೇವತೆಗಳು ದೂರ ಮಾಡುವಂತ ವಿಚಿತ್ರವಾಗಿರತಕ್ಕಂಥ ಒಂದು ನೀಲಿ ಬಣ್ಣ ಕೂತಿದೆ, ಅವೆಲ್ಲ ಹೋಗಬೇಕಾಗಿದೆ. ಅದರಿಂದ ನಮಗೂ ವಿಶೇಷವಾಗಿರತಕ್ಕಂಥ ಕಾಂತಿ ಬರಬೇಕು, ವೇದ ಜ್ಞಾನ ಬರಬೇಕು. ಇನ್ನ ಸುರಜಾತ ಚರಂ, ನಾವು ಕೂಡ ಎಂಥವರಾಗಿರಬೇಕು ಅಂದ್ರೆ ಸುರರು ದೇವತೆಗಳು ನಮ್ಮಿಂದ ಮಾಡಿಸಿದ ಪುಣ್ಯ ಸುರಜಾತ ಅದನ್ನ ಚರಂ ತಿನ್ನುವಂಥವರಾಗಬೇಕು. ನಾವು ಕೂಡ ಪುಣ್ಯಕರ್ಮ ದೇವತೆಗಳು ನಮ್ಮಿಂದ ಮಾಡಿಸಬೇಕು, ಆ ಮಾಡಿಸಿದ ಪುಣ್ಯ ಕರ್ಮ ನಮ್ಮ ಫಲವನ್ನು ನಾವು ತಿನ್ನುವಂತಾಗಬೇಕು. ನಾವು ಕೂಡ ಸುರಜಾತ ಚರರಾಗಬೇಕು. ಹಾಗೆ ಸುರಜಾತ ಚರಂ, ಸುರಜಾತ ಅಂದ್ರೆ ದೇವತೆಗಳ ಸಮೂಹ, ಅವರಲ್ಲಿ ಚರಂ ಅಂದ್ರೆ ಅವರಲ್ಲೇ ಮನಸ್ಸಿಟ್ಟು ಸದಾ ಚಿಂತನೆ ಮಾಡುವವರು ನಾವಾಗಬೇಕು. ಆದ್ದರಿಂದ ದೇವತೆಗಳ ಸಮೂಹದಲ್ಲಿ ತಾನಿದ್ದು ಚರಣ ಮಾಡುವ, ವಿಶೇಷವಾಗಿ ಅವರಿಂದ ಕಾರ್ಯ ಮಾಡಿಸ್ತಾನೆ ಎಂಬ ಚಿಂತನೆ ಮಾಡಿದರೆ ನಮಗೂ ಕೂಡ ದೇವತೆಗಳ ಚಿಂತನೆ ಅವರೇ ಮಾಡಿ ಮಾಡಿಸ್ತಾ ಇದ್ದಾರೆ ಭಗವಂತನ ಕೃಪೆಯಿಂದ ಎಂಬ ಎಚ್ಚರ ನಮಗೆ ಬರುತ್ತೆ. ನಾವು ದೇವತೆಗಳ ಜೊತೆ ಒಡನಾಟ ನಮಗೂ ಬರುತ್ತೆ. ಅಂದ್ರೆ ನಮ್ಮೊಳಗೆ ತತ್ವಾಭಿಮಾನಿ ದೇವತೆಗಳು ಯಾರಿದ್ದಾರೆ ಅವರು ಹೊರಗೂ ಇರಬಹುದು, ಒಳಗೂ ಇರಬಹುದು. ಒಳಗೊಂದು ರೂಪದಿಂದ ಇರ್ತಾರೆ, ಹೊರಗೊಂದು ರೂಪದಿಂದ ಇರ್ತಾರೆ, ಅಥವಾ ಮನುಷ್ಯ ರೂಪದಲ್ಲೂ ಬಂದಿರಬಹುದು. ಅಂಥವರ ಒಡನಾಟ ನಮಗೆ ಸಿಗಲಿಕ್ಕೆ ಸಾಧ್ಯವಾಗುತ್ತೆ. ದೊಡ್ಡವರೆಲ್ಲ ಹಾಗೆ ಇಲ್ವಾ? ಪುರಂದರದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳು ಎಲ್ಲ ದೇವತೆಗಳೇ ಬಂದರು. ಆದರೆ ಅವರೆಲ್ಲ ಜ್ಞಾನಿಗಳು, ಜ್ಯೋತಿರ್ಥರು ಬಂದರು, ಎಲ್ಲರೂ ಬಂದರು. ಅವರು ಬಂದಾಗ ಅವರ ಜೊತೆಗೇನೆ ಗುಂಪು 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 ಗುಂಪೆಲ್ಲ ಸಾಧನೆ ಮಾಡಿಕೊಂಡು ಹೋಯಿತು. ಹೌದ್ ತಾನೆ? ಎಲ್ಲರೂ ಅವರವರ ಗುಂಪು ಸೇರಿಲ್ಲ, ಕೆಲವರು ಮಾತ್ರ ಅವರು ಸೇರಿ ವಿಶೇಷವಾಗಿ ಸೇವಾ ಮಾಡಿಕೊಂಡು ಹೋದ್ರು. ಹೇಗೆ ಅಂದ್ರೆ ಯಾರ್ಯಾರ ಗುರುಗಳು ಯಾರ್ಯಾರಿಗೆ, ಅವರು ನೋಡಿ ಆ ದೇವತೆಗಳು ಅವರಿಗೆ ಒಳಗೂ ಗುರುಗಳೇ ಹೊರಗೂ ಗುರುಗಳೇ, ಹಾಗೆ ಹೊರಗೂ ಇನ್ನೊಂದು ರೂಪದಿಂದ ಮನುಷ್ಯ ರೂಪದಿಂದ ಸಿಕ್ಕರು, ಸೇವಾ ಮಾಡುವ ಭಾಗ್ಯ ಬಂತು. ಅಂಥ ಭಾಗ್ಯ ನಮಗೂ ನಮ್ಮ ಗುರುಗಳು ನಮಗೆ ಸಿಕ್ಕು ಅನುಗ್ರಹ ಮಾಡಿ ನಾವು ಅಂಥವರ ಸೇವಾ ಮಾಡುವ ಭಾಗ್ಯ ಸಿಗಬೇಕಾದರೆ ಸುರಜಾತ ಚರಂ ಅಂತ ನಾವು ಚಿಂತನೆ ಮಾಡಬೇಕು. ಇನ್ನು ಹರಿಜಾತ ಹರಂ ಪರಂ ಅಂತ ಹೇಳಿದಾಗ ದೇವಂ ಅಂದ ಭಗವಂತನ ಚಿಂತನೆ ಮಾಡಿದರೆ ಏನಾಗುತ್ತೆ? ವಾಜರಾಜ ಗುರುಗಳಂತರ್ಯಾಮಿ ಭಗವಂತ ದೇವ ಅಂದರೆ ಇನ್ನೊಬ್ಬರಿಂದ ಏನೂ ಅಪೇಕ್ಷೆ ಪಡೆದೆ ಇರುವವ ಅಂತ ಚಿಂತನೆ ಮಾಡಿದರೆ ನಾವು ಕೂಡ ಇನ್ನೊಬ್ಬರಿಂದ ಏನೂ ಅಪೇಕ್ಷೆ ಪಡೆದೆ ಅವರಿಗೆ ಜ್ಞಾನದಾನ ಅನ್ನದಾನ ಏನಾದರೂ ಮಾಡಿದರೂ ಸರಿ ಅವರಿಂದ ಏನೂ ಅಪೇಕ್ಷೆ ಪಡೆದೇ ಇರುವಂತಹ ಸ್ಥಿತಿ ನಮಗೆ ಭಗವಂತ ದಯಪಾಲಿಸ್ತಾನೆ. ಭಗವಂತನನ್ನ ದೇವ ಅಂತ ಚಿಂತನೆ ಮಾಡಿದರೆ ನಂತರ ಹೇಳುತ್ತಾರೆ ಅರಿಜಾತ ಹರಂ ಅಂತ ಚಿಂತನೆ ಮಾಡಿದರೆ ಭಗವಂತನನ್ನ ಅರಿಗಳು ಯಾರು? ತತ್ವಾಭಿಮಾನಿ ದೈತ್ಯರು. ಅವರಿಂದ ಜಾತ ಅಂದ್ರೆ ಹುಟ್ಟಿದಂಥ ಪುಣ್ಯ ಅಥವಾ ಅವರ ಗುಂಪು, ಹರಂ ಅಂದರೆ ಅವರೆಲ್ಲರನ್ನೂ ದೂರ ತಳ್ಳುವಂತಹ ಸಾಧನೆ ನಮ್ಮಿಂದ ಭಗವಂತ ಮಾಡಿಸ್ತಾನೆ. ಅವರು ವಿಶೇಷವಾಗಿರತಕ್ಕಂಥ ಏನು ಪಾಪ ಅವರಿಂದ ಸಂಪಾದನೆ ಆಗುತ್ತೆ ಅದನ್ನ ಭಗವಂತ ನಮಗೆ ದಕ್ಕದಂತೆ ಅದು ದೂರ ಆಗುವಂತೆ ಮಾಡುತ್ತಾನೆ. ಅದರಿಂದ ಭಗವಂತನನ್ನ ಅರಿಜಾತ ಹರಂ ಅಂತ ಚಿಂತನೆ ಮಾಡಬೇಕು. ಇನ್ನು ಪರಂ ಅಂತ ಭಗವಂತನ ಚಿಂತನೆ ಮಾಡಿದರೆ ಶ್ರೇಷ್ಠ, ಎಲ್ಲರಿಗಿಂತ ವಿಲಕ್ಷಣ ಅಂತ ಹೇಳಿದರೆ ನಮಗೂ ಕೂಡ ಅದ್ಭುತವಾಗಿರತಕ್ಕಂಥ ನಮ್ಮ ಸುತ್ತೂ ಇರುವಂತಹ ವ್ಯಕ್ತಿಗಳು ಯಾರ್ಯಾರು ಇರ್ತಾರೆ ನಮ್ಮನ್ನೇ ಹಿಂಬಾಲಿಸುವವರು ಅವರಿಗಿಂತ ವಿಲಕ್ಷಣ ಜ್ಞಾನ ಭಕ್ತಿ ವಿಶೇಷವಾದ ಸಾಧನೆ ನಮಗೆ ದಯಪಾಲಿಸಿ ನಮ್ಮನ್ನು ಅನುಗ್ರಹ ಮಾಡುತ್ತಾನೆ. ಇಲ್ಲೆಲ್ಲಾ ಕಡೆ ಕೂಡ ಒಂದೊಂದು ವಾಜರಾಜ ಗುರುಗಳ ಚಿಂತನ, ಅವರೊಳಗಿರತಕ್ಕಂತಹ ಭಗವಂತನ ಚಿಂತನ, ಆ ಚಿಂತನೆಯಿಂದ ನಮಗೆ ಬರತಕ್ಕಂತಹ ಇದರ ಗುಣೋಪಾಸನ ಅಂತ ಹೇಳ್ತಾರೆ. ಗುಣಚಿಂತನ ನಾವು ಮಾಡೋದಕ್ಕೆ ಉಪಾಸನ ಅಂತ ಶಬ್ದ ಇಡಬಾರದು, ಸ್ಮರಣ ಅಂತ ಮಾತ್ರ ಅಷ್ಟೇ. ಉಪಾಸನೆ ನಮಗೆ ಶಬ್ದ ಉಚ್ಚಾರ ಮಾಡಲಿಕ್ಕೂ ಯೋಗ್ಯತೆ ಇಲ್ಲ. ನಾವು ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ಈ ನಾವು ಮಾಡುವಂತಹ ಜುಜುಬಿ ಸ್ಮರಣೆಗೇನೆ ಉಪಾಸನ ಅಂತ ಹೆಸರಿಟ್ಟುಕೊಂಡು ಯಾರಿಗಾದ್ರೂ ಹೇಳಲಿಕ್ಕೆ ಹೋಗ್ತೀವಿ. ನಮ್ಮಂತ ಹೊರತು ಬರ್ತೀರಾ ಆಚಾರ್ಯ, ನಾವು ಇಂಥ ಉಪಾಸನೆ ಮಾಡ್ತೀವಿ, ಅಯ್ಯೋ ಉಪಾಸನೆ ಅನ್ನೋದು ದೇವದೇವರು ನಿಮಗಿಲ್ಲ ಅಂತ ಹೇಳಿದುಕೊಳ್ಳೆ, ನೀವು ಮಾಡುವ ಸ್ಮರಣೆ ಕೂಡ ಬಿಟ್ಟು ಕೊಡ್ತೀರಾ. ಯಾಕೆ? ಆ ಮಾಡುವ ಚೂರು ಸ್ಮರಣೆಗೆ ಉಪಾಸನ ಅಂತ ಹೆಸರಿಟ್ಟುಕೊಂಡದ್ರಿಂದ ಆಚಾರ್ಯರು ಹೇಳ್ತಾರೆ ಉಪಾಸನೆ ಅನ್ನೋದು ದೇವದೇವರಿಗೆ ಮಾತ್ರ ಅಸತ್ಯ. ಹೌದು, ಅದು ನೀವು ಉಪಾಸನೆ ಮಾಡ್ತಾ ಇದ್ದೀರಾ, ಉಪಾಸನೆ ಎಂಬುದೇ ಗೊತ್ತಿರದೆ ಉಪಾಸನ ಅಂತ ಹೆಸರಿಟ್ಟುಕೊಂಡ್ರೆ ಆಗುತ್ತಾ? ಇಲ್ಲ. ಹೇಗೆ? ನೀವಿರೋದು ಚಿಕ್ಕದು ಯಾವುದು? ಟೂ ಬೆಡ್ರೂಮ್ ಹೌಸ್, ಅದರಲ್ಲಿದ್ದೀರಾ. ಅದಕ್ಕೆ ನೀವು ವಿಧಾನಸೌಧ ಅಂತ ಹೆಸರಿಟ್ಟಿದ್ದೀರಿ. ವಿಧಾನಸೌಧ ಅಂತ ಹೆಸರಿಟ್ಟು ಅದರಲ್ಲೂ ಕೂಡ ನೀವು ಕೂಡುವಂತ ಚಿಕ್ಕ ಚೇರು, ಅದಕ್ಕೆ ಸಿಎಂ ಪೋಸ್ಟ್ ಅಂತ ಇಟ್ಕೊಂಡ್ರೆ ನೀವೇನ್ ಹೇಳಿ? ನಿಮ್ ತಲೆಯಲ್ಲಿ ನಿಮ್ಮನೆ ವಿಧಾನಸೌಧ, ನೀವು ಕೂಡುವಂತ ಮುರುಕಲು ಕುರ್ಚಲೆ ಬಂದ್ಬಿಟ್ಟು ಅದು ಸಿಎಂ ಪೋಸ್ಟ್ ಅಂತ ಇಟ್ಟಿದ್ದೀರಿ. ಯಾರಿಗೂ ಹೇಳಿದ್ದೀರಾ, ಏ ನಾನು ವಿಧಾನಸೌಧದಲ್ಲಿ ಸಿಎಂ ಪೋಸ್ಟ್ ಅಲ್ಲಿ ಕೊಡ್ತಾ ಇದ್ದೀನಿ. ಬುದ್ಧಿ ಇಲ್ಲವಿಗೆ ಅಲ್ಲಿ ಕೂತ್ರೆ ಒತ್ತು ಬಿಡ್ತಾರೆ, ಬಾಯಿ ಸಿಗ ಅಲ್ಲಿ ಕೂಡ್ಬೇಡ ಅಂದ್ರೆ ನೀವೇನ್ ಮಾಡಿದಿರಿ, ನಿಮ್ ಮನೆಯಿಂದ ಆ ಮುರುಕರ ಕುರ್ಚಿಯಿಂದ ಹೊರಗೆ ಬಂದು ಹೊರ ರೋಡ್ ಅಲ್ಲಿ ಕೂತಿದ್ದೀರಿ. ಇದಾಗ್ತಾ ಇದೆ. ನಮ್ಮ ಮನೆ ವಿಧಾನಸೌಧ ಅಲ್ಲ, ನಾವು ಕೂತದ್ದು ಸಿಎಂ ಪೋಸ್ಟ್ ಅಲ್ಲ. ಹಾಗೆ ನಾವು ಮಾಡುದು ಉಪಾಸನೆ ಅಲ್ಲ, ಉಪಾಸನೆ ಮಾಡುವ ಯೋಗ್ಯತೆ ನಮಗಿಲ್ಲ. ಮಾಡೋದೇ ಸ್ಮರಣೆ, ಜುಜುಬಿ ಸ್ಮರಣೆ, ಅದಕ್ಕೂ ಪಟ್ಟಿ ಉಪಾಸನ ಅಂತ ಕಟ್ಟಿಕೊಂಡ್ರೆ ಶಾಸ್ತ್ರದ ಖಡ್ಗ ನಮ್ಮ ತರಮೆ ಬೀಳುತ್ತೆ, ಕೊಡ್ಬೇಡ ಅಂತೇಳಿ. ಆದ್ರಿಂದ ನಾವು ಮೇಲ್ ಮಾಡ್ತೀವಿ ಹೇಳಿ, ಏಕಪ್ರಕಾರ ಭಗವಂತನಲ್ಲಿ ಮನಸ್ಸಿಡ್ಲಿಕ್ಕಾಗುತ್ತಾ, ಒಂದೊಂದು ಗುಣಚಿಂತನೆ ಮಾಡ್ಲಿಕ್ಕಾಗುತ್ತಾ? ಅಪ್ಪನಾಣೆ ಆಗಲ್ಲ. ಮಾಡೋದೇನು? ಅವಾಗ 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 ಬಿಟ್ಟು ಬಿಟ್ಟು ದೇವರ ಸ್ಮರಣೆ ಮಾಡ್ತಾ ಇದ್ದೀವಿ. ಆಚಾರ್ಯರೆಂದು ಕೂಡ ಭಗವಂತನ ಅನೇಕ ಗುಣಗಳ ಉಪಾಸನೆ ನಿಮಗಿಲ್ಲ ಅಂತ ಹೇಳಿದ್ರಷ್ಟೇ ಹೊರತು ಗುಣಗಳ ಸ್ಮರಣೆಯೂ ನಿಮಗಿಲ್ಲ ಅಂತ ಎಂದು ಹೇಳಲಿಲ್ಲ. ನಾವು ಮಾಡುವುದು ಬರೇ ಸ್ಮರಣೆ ಮಾತ್ರ, ಆ ಸ್ಮರಣೆಗೆ ಉಪಾಸನ ಅಂತ ಹೆಸರಿಡಬಾರದು. ಹಾಗಾದರೆ ಉಪಾಸನ ಅಂತ ನಮಗೆ ಸಿಗುವುದೇ ವಿಶೇಷವಾದ ನೀತ ಗುರುಗಳು ಸಿಕ್ಕ ಮೇಲೆ, ಉಪಾಸನ ಅಂತ ಸಿಗುವುದೇ ಅವಾಗ. ಆ ಉಪಾಸನೆ ಕೂಡ ನನಗೆ ತಕ್ಕಂತೆ ಒಂದು ಗುಣ ಉಪಾಸನೆ ಸಿಗುತ್ತೆ ಅಷ್ಟೇ ಹೊರತು, ಇವಾಗ ನಾವು ಮಾಡೋದಕ್ಕೆಲ್ಲ ಉಪಾಸನ ಅಂತ ಹೆಸರಿಟ್ಕೊಂಡ್ಬಿಟ್ಟು ಆ ಉಪಾಸನ ಅಯ್ಯೋ ನಾವೇನೋ ಮಾಡಿಬಿಡ್ತಾ ಇದ್ದೀವಿ ಅಂತ ಟೆನ್ಷನ್ ಪಟ್ಟು ಫೀಲ್ ಆಗಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ. ಅದಕ್ಕೆ ಬಹಳ ಜನ ಹೇಳ್ತಾರೆ, ಯಾರು ನಂಗೆ ಸ್ವಲ್ಪ ಉಪಾಸನ ಮಾರ್ಗ ಹೇಳ್ಬೇಡಿ. ಉಪಾಸನ ಅಂದ್ರೆ ಇಷ್ಟೇ, ಭಗವಂತನ ಚಿಂತನೆ ಮಾಡುವ ಮಾರ್ಗ ಅಂತಷ್ಟೇ ಹೊರತು ನಮಗೆ ಇನ್ಯಾವುದು ಇಲ್ಲ. ನಮ್ಮನ್ನು ಹೇಳ್ತಾರೆ, ಗುರುಜಾತ ಮತಿಂ ಲಕ್ಷ್ಯೆ ನರಜಾತಿಂ ಸಂಸ್ಕೃತಿ ಹರಿಜಾತ ಗುಣಾಂ ಧ್ಯಾಯೇ ಕರಜಾತಾಭಯಂ ಲಭೇ. ಇಂಥ ಭಗವಂತನ ಚಿಂತನೆ ಮಾಡಿ ಏನೇನು ನನಗೆ ಫಲ ಬರುತ್ತೆ? ವಾದಿರಾಜರು ಹೇಳುವಂತಹ ಮಾತು, ಇಂತಿಂಥ ಫಲಗಳನ್ನು ಪಡಿತಾನೆ ಅಂದರೆ ಇಂಥ ಫಲ ನಿಮಗೂ ಬರುತ್ತೆ ಎಂಬ ಫಲಗಳ ಪಟ್ಟಿಯನ್ನು ಕೊಡ್ತಾ ಇದ್ದಾರೆ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು. ನಾಳೆ ಮತ್ತು ಸರಿಯಾಗಿ 10 ಗಂಟೆಗೆ ಸೇರೋಣ.